ಅದಲ್ಲ ಮೂಲಕ್ಕಲ್ಲ, ಅರ್ಥ ಮೂಲ ಹಾಕ್ಬಿಡಿ, ಮೂಲ ಸಾಕು. ಈ ಸದ್ಯಕ್ಕೆ ಎಲ್ಲಿ ಬಂತೀಗ? ಹಾಂ, ಇದೆ ಇದೆ, ಯಾವುದೋ ಇದೆ, ಬರೀ ಮೂಲ ಸಾಕಿ, ಸಿಂಪಲ್ ಆಗಿದೆ ತೊಂಬ. ಇದು ಮೂಲ ಅಡ್ವಾಂಟೇಜ್ ಅಂದರೆ ಕೆಳಗೆ ಮಂತ್ರಗಳು ಕೂಡ ಕೊಟ್ಟಿದೆ. ಯಾವುದಾಯ್ತೀಗ? ಅನಂತ ಕಲ್ಯಾಣ ಗುಣ ಈಗ ಸಿಂಧು ಅವೆಲ್ಲ ಆಯಿತು. ಆಮೇಲೆ ಕರಶುದ್ಧಿ ಮಾಡ್ಕೋಬೇಕು. ಕರಶುದ್ಧಿ ಮಾಡ್ಕೋಬೇಕಾದ್ರೆ ಬರೀ ಎಷ್ಟೇ ತೊಳ್ಕೊಂಡ್ರು ಕೂಡ ಕರಶುದ್ಧಿ ಅಲ್ಲ. ಯಾವುದರಿಂದ ಆಗಬೇಕು? ಅದೀಗ ಮಂತ್ರಗಳಿಂದ ಆಗಬೇಕು, ಮಂತ್ರದಿಂದನೇ ಶುದ್ಧಿ ಆಗಬೇಕು. ಅದಕ್ಕಾಗಿ ಯರವಾಹ, ಯಾರಾವ ವಾಯು ಬೀಜ, ಅಗ್ನಿ ಬೀಜ, ವರುಣ ಬೀಜ ಅಂತ ಹೇಳ್ತಾರೆ. ರಾ ಎಂಬುದು ಅಗ್ನಿ ಬೀಜ, ವಾ ಎಂಬುದು ವರುಣ ಬೀಜ, ಯಾ ಎಂಬುದು ವಾಯು ಬೀಜ. ಆದ್ದರಿಂದ ವಾಯು ಅಗ್ನಿ ವರುಣ ಅಂಚ ಬೀಜಾನಿ ಯರವಾಹ ಕ್ರಮಾತ್ ಅಂತ ಹೇಳಿದ್ದಾರೆ. ವೇಭಿ ಕಾರ್ಯಂ ಕ್ರಮಾತ್ ಷೋಢ ಕರಸಂಧಿಷು ಶೋಧನಂ ತತಃ ಸರ್ವಾನ್ ಗುರುನ್ನತ್ವಾ ಸುತ್ತತ್ವಾಧಿಷ್ಠಿತಂ ಪ್ರಭುಂ ಸುಷುಮ್ನ ಮಾರ್ಗತೋ ನೀತ್ವಾ ವಿನಿದಧ್ಯಾತ್ವಮೂರ್ಧನಿ. ಈ ಸ್ಟೇಜಲ್ಲಿ ಏನು ಮಾಡಬೇಕಾಗ? ಹೃತ್ಪದ್ಮಸ್ಥಂ ಹರಿಂ, ಮೊದಲು ಗುರು ನಮಸ್ಕಾರ ಮಾಡಬೇಕು. ಆಮೇಲೆ ಹೃತ್ಪದ್ಮ ಅಧಿಷ್ಠಿತಂ, ಹೃದಯ ಕಮಲದಲ್ಲಿ ನೆಲೆಸಿರ್ತಕ್ಕಂಥ ಪರಮಾತ್ಮನ ಧ್ಯಾನ ಮಾಡಬೇಕು. ಫಸ್ಟು ಧ್ಯಾನ ಮಾಡಿ ಎಲ್ಲಿ ತರಬೇಕು ಅದನ್ನೀಗ ಆವಾಹನೆ ಮಾಡಬೇಕು. ಸುಷುಮ್ನ ಮಾರ್ಗತಃ, ಕರ್ಕೊಂಬರೋ ದಾರಿ ಯಾವುದು ಅಂತ ಕೇಳಿದರೆ ಸುಷುಮ್ನ ನಾಡಿ ಮೂಲಕ ಬರಬೇಕು. ಸುಷುಮ್ನ ನಾಡಿ ದೇವ್ರನ್ನ ಆವಾಹನ, ಇದಕ್ಕೆಲ್ಲ ದೇವ್ರ ರೂಟ್, ರಾಯಲ್ ರೂಟ್ ಅದು, ದೇವ್ರ ಸಂಚಾರ ಮಾಡ್ತಕ್ಕಂಥ ಜಾಗ ಅದು. ನೀತ್ವ ಅಲ್ಲಿ ವಾಯುದೇವರಿದ್ದಾರೆ, ಸೊ ವಾಯುದೇವರ ಮೂಲಕನೇ ಕರ್ಕೊಂಬರಬೇಕು ಅಂತ ಅರ್ಥ. ವಿನಿದ ಧ್ಯಾತ್ ಸಮೂರ್, ಇಲ್ಲಿ ತರಬೇಕು, ಇಲ್ಲಿ ಹೃದಯದಿಂದ ಇಲ್ಲಿ ಬರಬೇಕು. ಸಮೂರ್ಧನಿ ತತಶ್ಚ ಬ್ರಹ್ಮಹತ್ಯೆ ಇತಿ ಧ್ಯಾಯೇತ್ವಂ ಪಾಪಪುರುಷ, ಮೇಲೆ ಪಾಪಪುರುಷವನ್ನು ನಿರಸನ ಮಾಡಬೇಕು. ಆನೀಯ ನಾಭಿ ದೇಶೇತಂ, ಇಲ್ಲಿ ನೋಡಿ ದೇವರನ್ನ ಇಲ್ಲಿ ತರಬೇಕು, ಪಾಪಪುರುಷ ನಾಭಿ ತರಬೇಕು, ಇಲ್ಲಿ ಮೇಲೆ ಕೆಳಗೆ. ನಾಭಿ ದೇಶೇತಂ ವಾಯು ಬೀಜೇನ ಶೋಷಯೇತ್, ಒಂ ಒಂ ಎಂ 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 ಅಂತೇಳಿ ಏನಾಗುತ್ತೆ, ಜೋರಾಗಿ ಗಾಳಿ ಬೀಸ್ದಾಗ ಆಗುತ್ತೆ. ಗಾಳಿ ಬೀಸ್ದಾಗ ಏನಾಗುತ್ತೆ? ಅದು ಡ್ರೈ ಆಗುತ್ತೆ. ವಾಯು ಬೀಸ್ದಾಗ ಡ್ರೈ ಆಗಿ ಫಸ್ಟ್ ಸ್ಟೇಜ್ ಡ್ರೈ ಆಗಬೇಕು. ಶೋಷಯ ಹೃದಯ ಅಗ್ನಿ ಬೀಜತೋ ತೆಗ್ದು ಹೃದಯಕ್ಕೆ ತರಬೇಕು. ಆಮೇಲೆ ತಂದು ಅಗ್ನಿ ರಮ್ 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 ಏನಾಗುತ್ತೆ? ಅದು ಸುಟ್ಟೋಗ್ಬಿಡುತ್ತೆ. ಆಮೇಲೆ ಬೀಜತೋ ತಾತ್ಯಜೆ ಎಡಮೂವಿನಿಂದ ಹೊರಬಿಟ್ಬಿಡ್ಬೇಕು. ಅಲ್ಲಿಗೆ ಏನಾಯ್ತದೆ? ಈಗ ಪಾಪುರುಷ ಹೋದ ಅಂತ ಅರ್ಥ. ಮಂತ್ರದಿಂದ ಸಾಯ್ತಾನೆ. ಫಸ್ವ ಭಾಮನಸಾತ್ಯಜೇತ್ ವಾರುಣೇನಾಥ ಬೀಜೇನ, ಇಷ್ಟಾದಮೇಲೆ ಶಿರಸ್ಥ ಅಮೃತಧಾರಯ ಒಂ ಒಂ ಅಂತ ಹೇಳ್ತಾ ಅದನ್ನು ಶಿರಸ್ಥ ಅಮೃತಧಾರಯ, ಶಿರಸ್ಥ ಮೇಲೆ ಅಮೃತಧಾರೆಯಿಂದ ಪ್ಲಾವಯೇತ್ ಸರ್ವಗಾತ್ರಾಣಿ, ಅಲ್ಲಿ ಇಡೀ ದೇಹದ ಮೇಲೆ ಅಮೃತ ಸುರಿತು ಅಂತ ತಿಳ್ಕೊಬೇಕು. ತಿಳ್ಕೊಂಡ ಮೇಲೆ ಫ್ರೆಶ್ನೆಸ್ ಫೀಲ್ ಆಗುತ್ತಾಗ, ತಿಳ್ಕೊಂಡ ತಕ್ಷಣ ಏನಾಗುತ್ತಾಗ ಅಮೃತ ಸ್ನಾನ ಮಾಡಿದಾಗ ಲೆಕ್ಕ. ಈಗ ದೇವರು ಅಲ್ಲಿದ್ದಾನೆ, ಈಗ ಅಲ್ಲಿಂದ ಇಡೀ ದೇಹಕ್ಕೆ ಆತನ ಪಾದೋದಕ ಬಂದಾಗ ಬರುತ್ತೆ. ಅದು ಮಾನಸ ಸ್ನಾನ ಇದ್ದಾಗ ಏನ ಹೌದು ಹೇಳ್ತಾರೆ ನೋಡಿ. ಪ್ರಾವಯೇತ್ ಸರ್ವಗಾತ್ರಾಣಿ ಕೃತ್ವ ಆತ್ಮಾನಂ ತಥೋ ಹೃದಯ, ಮತ್ತೆ ಪರಮಾತ್ಮ ಇಲ್ಲಿ ತಂದ್ಕೋಬೇಕು. ಈಗ ಪ್ರಾಣಾಯಾಮ ತ್ರಯಂ ಕೃತ್ವ, ಮೂರು ಪ್ರಾಣಾಯಾಮ ಮಾಡಬೇಕು. ಯಾವಾಗಲೂ ಕೂಡ ಪ್ರಾಣಾಯಾಮ ಮಾಡೋದು ಅಷ್ಟೇ ಅಭ್ಯಾಸ ಆಗಿದೆ. ಪ್ರಾಣಾಯಾಮ ಮೂರು ಸತ್ ಮಾಡಬೇಕು ಅಂತಿರೋದು, ಆಚಮನ ಶುರು ಮಾಡೋಕೆ ಎರಡು ಸತ್ ಮಾಡಬೇಕು, ಪ್ರಾಣಾಯಾಮ ಕೆಲವಕ್ಕೆ ಒಂದೊಂದು, ಸಾಮಾನ್ಯ ಮಾಡಬೇಕಾದ್ರೆ ಮೂರು ಸತ್ ಮಾಡಬೇಕು. ಯಾವುದು ಮುಂಚೆ ಮುಂಚೆ ಇನ್ನೂ ಆಮಾನ್ಯ ಆಗಿಲ್ಲ, ಇದೆಲ್ಲ ಪ್ರಿಪ್ರೇಷನ್. ಶಿರಸ್ಥ ಅಮೃತಧಾರಯ ಪ್ರಾಣಾಯಾಮತ್ರಯಂ ಕೃತ್ವ ತತ್ವನ್ಯಾಸಾನ್ ತತಃ ಪರಂ ಮಾತೃಕಾನ್ಯಾಸಕಾನ್ ಕೃತ್ವ ಪ್ರಾಣಾನಾಯಮ್ಯ ಮೂಲತಃ. ತತ್ವನ್ಯಾಸ ಮಾತೃಕಾನ್ಯಾಸ ಮಾಡಬೇಕು ಈ ಸ್ಟೇಜಲ್ಲಿ. ತತ್ವನ್ಯಾಸ ಮಾತೃಕಾನ್ಯಾಸ ಅದು 24 ತತ್ವಗಳು ಕೂಡ ನಮ್ಮ ದೇಹದಲ್ಲಿ ಎಲ್ಲೆಲ್ಲಿವೆ ಚಿಂತನೆ ಮಾಡಬೇಕು. ಅದರ ಜೊತೆಗೆ ಅದಕ್ಕೆ ನಿಯಾಮಕ ರೂಪಗಳು ಯಾವುದು? ತತ್ವಗಳು ಒಂದು, ತತ್ವಾಭಿಮಾನಿ ದೇವತೆಗಳು, ಅದಕ್ಕೆ ನಿಯಾಮಕ ರೂಪಗಳು, ಮೂರು ಚಿಂತನೆ ಮಾಡಿದರೆ ಪರ್ಫೆಕ್ಟ್ ತತ್ವನ್ಯಾಸ ಮಾಡ್ದಾ ಲೆಕ್ಕ. ಅದನ್ನೆಲ್ಲ ಆಚಾರ್ಯರು ಬರೀತಾರೆ, ಮುಂದೆ ಹೇಳ್ತಾರೆ. ಅದು ತತ್ವನ್ಯಾಸ ಆಗಿ ಮಾಡಬೇಕು, ಮಾತೃಕಾನ್ಯಾಸ ಆಗಿ ಮಾಡಬೇಕು. ಇನ್ನು ಮಂತ್ರೋಚ್ಚಾರಣೆ ಮಾಡ್ತೇನೆ. ಈಗ ಮಂತ್ರೋಚ್ಚಾರಣೆ ಮಾಡೋಕ್ಕಾದ್ರೆ ಮಂತ್ರಗಳು ಬಂದಿರೋದು ಯಾವುದರಿಂದ? ವರ್ಣಗಳಿಂದ. ಮಾತೃಕ ಅಂದರೆ ವರ್ಣಗಳು ಅಂತ ಅರ್ಥ. ಆ ವರ್ಣಗಳೆಲ್ಲ ಎಲ್ಲಿ ನಮ್ಮ ದೇಹದಲ್ಲಿ ಎಲ್ಲೆಲ್ಲಿವೆ ಅಂತೇಳಿ ಪರಮಾತ್ಮ ರೂಪಗಳೆಲ್ಲ ಚಿಂತನೆ ಮಾಡೋದು, ಅದು ಮಾತೃಕಾನ್ಯಾಸ. ತತ್ವನ್ಯಾಸ ಮಾತೃಕಾನ್ಯಾಸ ಎರಡು ಮಾಡಿದ ಮೇಲೆ ಮತ್ತೆ ಪ್ರಾಣಾಯಾಮ ಮಾಡಬೇಕು. ಈ ಪ್ರಾಣಾಯಾಮಕ್ಕೆ ಏನು ಉಪಯೋಗಿಸ್ಬೇಕು? ಮೂಲತಃ ಓಂ ನಮೋ ನಾರಾಯಣ, ಇದರಿಂದ ಮಾಡಬೇಕು. ಬರೀ ಪ್ರಾಣಾಯಾಮ ಅಂತೇಳಿ ಹೇಳ್ತಾರೆ, ಅದು ಗಾಯತ್ರಿ ಪ್ರಾಣಾಯಾಮ. ಸ್ಪೆಸಿಫಿಕ್ಕಾಗಿ ಯಾವ್ಯಾವ ಮಂತ್ರ ಜಪ ಮಾಡ್ತಾರೋ ಆ ಮಂತ್ರ ಕಾಲಕ್ಕೆ ಆ ಮಂತ್ರನೇ ಪ್ರಾಣಾಯಾಮಕ್ಕೆ ಉಪಯೋಗಿಸ್ಬೇಕು. ಕೃಷ್ಣ ಮಂತ್ರ ಹೇಳಬೇಕಾದ್ರೆ ಕೃಷ್ಣ ಮಂತ್ರ ಅಂದರೆ 12 ಹೇಳಬೇಕಾಗಿ, ಗಾಯತ್ರಿ ಆದರೆ 3 ಬೇರೆ ಯಾವ ಮಂತ್ರ ಹೇಳಬೇಕಾದ್ರೆ 12 ಹೇಳಿದರೆ ಅದು ಪ್ರಾಣಾಯಾಮ ಅಂತ ಲೆಕ್ಕ. ಅಷ್ಟಾಕ್ಷರ ಹೌದು, ಅದೇ ಅದು ಬೇರೆ ಅಲ್ಲ, ಅದು ಎಲ್ಲ ಆ ಪ್ರಾಣಾಯಾಮ ಮೊದಲು ಹೇಳಿದ್ರಲ್ಲ ಅದೆಲ್ಲ ಯಾವುದಕ್ಕೆ? ಗಾಯತ್ರಿ ಮಂತ್ರಕ್ಕೆ. ಕೃಷ್ಣ ಮಂತ್ರ ಹೇಳಬೇಕು, ಕ್ಲೀಂ ಕೃಷ್ಣಾಯ ನಮಃ ಅಂತೇಳಿ 12 ಹೇಳಿದ್ರೇ ಪ್ರಾಣಾಯಾಮ. ಗಾಯತ್ರಿ ಮಂತ್ರ ಪ್ರಾಣಾಯಾಮ ಅಲ್ಲ. ಆಗ ನಾರಾಯಣ ಮಂತ್ರಕ್ಕೆ ನಾರಾಯಣ ಅಂತಲೇ ಹೇಳಬೇಕು. ಪೂಜಾಂಗ ಅಷ್ಟ ಓಂ ನಮೋ ನಾರಾಯಣಾಯನೇ ಮಂತ್ರ, 12 ಸತಿ ಹೇಳಿದ್ರೆ ಪ್ರಾಣಾಯಾಮ. ಅಷ್ಟಾಕ್ಷರ ನ್ಯಾಸ ಪೂರ್ವಂ ಧ್ಯಾತ್ವಾ ಉದ್ಯದ್ ಭಾಸ್ವದಿತ್ಯಥ. ಅಷ್ಟಾಕ್ಷರ ನ್ಯಾಸ ಸ್ಪೆಷಲ್ ಇಲ್ಲಿ ಮತ್ತು ಅದಕ್ಕೆ ಮಾಡಬೇಕಾಗಿಲ್ಲ. ಸಂಧ್ಯಾಂಜನೆ ಮಾಡಬೇಕಾದ್ರೆ ನಾರಾಯಣ ಮಂತ್ರ ಮಾಡಬೇಕಾದ್ರೆ ಇದಿಲ್ಲ. ದೇವಪೂಜೆ ಮಾಡಬೇಕಾದ್ರೆ ಅಷ್ಟಾಕ್ಷರ ನ್ಯಾಸ, ಓಂ ನಮೋ ನಾರಾಯಣಾಯ, ಓಂ ನಾಮೋ ನಾರಾಯಣ ಎಲ್ಲೆಲ್ಲಿರಬೇಕು ಚಿಂತನೆ ಮಾಡಬೇಕು. ಅಂಗನ್ಯಾಸ, ಕರನ್ಯಾಸ, ಅಕ್ಷರನ್ಯಾಸ ಅಂತಿದ್ರು ಅದಕ್ಕೆ ಅಕ್ಷರನ್ಯಾಸ. ಅದು ಮಾಡಿದಾಗ ಪೂರ್ಣವಾಗಿ ಉಚ್ಚಾರಣೆ ಮಾಡಲೇ ಪರಿಹಾರ ಬರುತ್ತೆ. ಪುನಶ್ಚಾಕ್ಷರ ವಿನ್ಯಾಸಂ ಕೃತ್ವ ಧ್ಯಾಯೇದ್ಧರಿಂ ಪುನಃ. ಆಗ ದೇವರನ್ನು ಧ್ಯಾನ ಮಾಡ್ತಾ ಕೃತಾಂಜಲಿರ್ಭೂತ್ವ ನಿಶುಷೇಯಿತ ಇತಿ ರುಚಂಪಟೆ, ನಿಶುಷೇಯಿತ ಗಣಪತಿ ಅನ್ನೋ ರುಕ್ಕನ್ನು ಈ ದೇವರನ್ನು ಆವಾಹನೆ ಮಾಡೋದು ಈ ಸ್ಟೇಜಲ್ಲಿ. ಈ ಮಂತ್ರ ಹೇಳಬೇಕಾಗ ಒಂದು ನಿಶುಷೇಯಿತ ಅಂತಕ್ಕಂಥ ವೇದ ಮಂತ್ರ. ಈ ಮಂತ್ರ ಆರಾಧ್ಯಸೆ ಪ್ರಾಣಪೃತಾಂ ಪ್ರಣೇತ್ರ ಇದೆಲ್ಲ ಆಚಾರ ಹೇಳಿಲ್ಲ, ಬರೀ ಆವಾಹನ ಮಾಡಬೇಕು ಅಂತ ಅಷ್ಟೇ ಹೇಳಿಬಿಟ್ರು. ಅದಿಷ್ಟಕ್ಕೂ ಇಲ್ಲಿ ಎಕ್ಸ್ಪ್ಲನೇಷನ್ ಡೀಟೇಲಾಗಿ ಇವ್ರು ಹೇಳ್ತಾ ಇದ್ದ ಟೀಕಾರಾಯರು. ಆ ಒಂದು ಮಾತಿಗೆ ಇಷ್ಟೆಲ್ಲ ಅರ್ಥ ಇದೆ. ತತ್ರಾವಾಹ್ಯ ಹರಿಂ ಸಮ್ಯಕ್ ಅಂತ ಇಷ್ಟೇ ಆಚಾರ್ಯರ ಮಾತು. ಆವಾಹನ ಕ್ರಮನ ಇಲ್ಲೆಲ್ಲ ಡೀಟೇಲಾಗಿ ಹೇಳ್ತಿದ್ದಾರೆ. ಅದು ಇಲ್ಲಿ ಶಿಷ್ಯರಿಗೆ ಉಪದೇಶ ಮಾಡಿದ್ದು. ಕೆಲವೊಂದು ಏನು ಮಾಡೋದಿಲ್ಲ, ಹೇಳೋದಿಲ್ಲ ಅದು. ಅದನ್ನು ಯಾರಿಂದ ತರಬೇಕು, ಸಂಪ್ರದಾಯದಿಂದನೇ ಬರಬೇಕು ಅದನ್ನು. ಅವು ಪಡೆದುಬಿಟ್ಟು ಆಗ್ತದೆ ನೋಡ್ಕೊಂಡು ಮಾಡಿಬಿಡ್ತಾರೆ ಆಮೇಲೆ. ಅದಕ್ಕೆ ಏನಾಗಿ ಊರಲ್ಲಿ ಬರಲಿ, ಊರಲ್ಲಿ ಬರಬೇಕೆ ಹೊರತು ಕೆಲವು ಗುಟ್ಟುಗಳನ್ನು ಹೇಳೋದಿಲ್ಲ. ಅದಕ್ಕೆ ಎಷ್ಟೇ ನೀವು ಹೇಳಿದರೂ ಕೂಡ ಎದುರಿಗೊಬ್ಬರು ಇದ್ದು ಹೇಳಿದಾಗಿರೋ ಎಫೆಕ್ಟ್ ಯಾವುದ್ರಲ್ಲಿ ಬರೋದಿಲ್ಲ, ಬರೀ ನಾವು ವಿಡಿಯೋ ಕಡೆಯಿಂದ ಬರೋದಿಲ್ಲ. ಇವತ್ತು ವಿಡಿಯೋ ಎಲ್ಲ ಬಂದೋಗಿದೆ, ಟಿ ವಿ ಎಲ್ಲ ಬಂದೋಗಿದ್ರು ಕೂಡ ಇವ ಕೆ ಜಿ ಕ್ಲಾಸ್ ದುಡ್ಡೇ ಜಾಸ್ತಿ ಆಗ್ತಾಯಿದೆ. ಯಾರು ಮನೆಯಲ್ಲಿ ಕುಡಿಸ್ಕೊಂಡು ಟಿ ವಿ ನೋಡ್ಸೋದು ಮಕ್ಕಳು ಕಳಿಸೋದಿಲ್ಲ, ಯಾವುದಕ್ಕೆ ಕಳಿಸ್ತಾರೆ? ಅದೇನು ಅದೇನು ಹಿಂದೆಲ್ಲ ಫ್ರೀ ಇರ್ತಿತ್ತು ಪ್ರೈಮರಿ, ಎಷ್ಟೀಗ ಮೆಡಿಕಲ್ ಇಂಜಿನಿಯರಿಂಗ್ ಅಂತ ಕಾಸ್ಟ್ಲಿ. ಅದು ಲೋಯರ್ ಎಜುಕೇಷನ್ ತುಂಬ ಕಾಸ್ಟ್ಲಿ, ಯಾಕೆಂದರೆ ಎದುರಿಗಿದ್ದಷ್ಟು ಜ್ಞಾನ ಬರುತ್ತೆ ಜಾಸ್ತಿ ಅಂಥೇಳಿ. ಆ ಜ್ಞಾನ ಥಿಯರಿಟಿಕಲಿ ಕರೆಕ್ಟು, ಬಟ್ ಬರೋ ಜ್ಞಾನ ಮಾತ್ರ ಬೇರೆ ಆಗಿರೋದು. ಬಿಂಬೋಸಿ ಪ್ರತಿಬಿಂಬೋಸ್ತಿ ಆರಾಧ್ಯಸೆ ಪ್ರಾಣಭೃತಾಂ ಪ್ರಣೇತ್ರ ಪ್ರಾಣಾಧಿನಾಥೇನ ಸಮೀರಣೇನ ನಾರಾಯಣ ಜ್ಞಾನ ಸುಖೈಕ ಪೂರ್ಣ ಸ್ವಾಮಿನ್ ಮಮ ಶ್ರೀರಮಣ ಪ್ರಸೀದ. ಇದು ಒಂದು ಮಂತ್ರ. ಆರಾಧ್ಯಸೆ ಪ್ರಾಣಭೃತಾಂ ಪ್ರಣೇತ್ರ ಪ್ರಾಣಾಧಿನಾಥೇನ ಸಮೀರಣೇನ ನಾರಾಯಣ ಜ್ಞಾನ ಸುಖೈಕ ಪೂರ್ಣ ಸ್ವಾಮಿನ್ ಮಮ ಶ್ರೀರಮಣ ಪ್ರಸೀದ. ಇದು ಒಂದು ಮಂತ್ರ. ಇನ್ನೊಂದು ಬಿಂಬೋಸಿ ಪ್ರತಿಬಿಂಬೋಸ್ಮಿ ತವ ಯದ್ಯಪಿ ಚಾಂತರಂ ಸ್ವಾಮಿನ್ ನಿರ್ದೋಷ ಮದ್ದೋಷಂ ವಿರೇಚಯ ನಮೋಸ್ತುತೇ. ಇನ್ನೊಂದು ಮಂತ್ರ. ಬಿಂಬೋಸಿ ಪ್ರತಿಬಿಂಬೋಸ್ಮಿ, ನೀನು ಬಿಂಬನಾಗಿರುವಿ, ನಾವು ಅಸಿ ನಿನಗೆ, ಅಸ್ಮಿ ನನಗೆ, ನಾನು ಪ್ರತಿಬಿಂಬನಾಗಿರುವೆ, ನೀನು ಬಿಂಬನಾಗಿರುವಿ. ತವ ಯದ್ಯಪಿ ಚ ನಮ್ಮಿಬ್ಬರಿಗೂ ಭಾರಿ ಭಾರಿ ಭೇದ ಇದೆ, ವ್ಯತ್ಯಾಸ ಇದೆ. ನೀನೇನು ಸ್ವಾಮಿನ್ ನಿರ್ದೋಷ, ನೀ ನಿರ್ದೋಷ, ನಾವು ದೋಷಿಗಳು. ಅದು ಮದ್ದೋಷಂ ವಿರೇಚಯ, ನಿರ್ದೋಷನಾದ ನೀನು ನಮ್ಮ ದೋಷವನ್ನು ಪರಿಹಾರ ಮಾಡು. ನಾವೇನು ಕೊಡ್ತೀವಿ ಅದಕ್ಕೆ ಅಂದರೆ ದೊಡ್ಡ ನಮಸ್ಕಾರ ಆಗ್ತೇವೆ ಅಷ್ಟೇ. ನೀನು ನಮೋಸ್ತುತೆ, ಯಾಕೆ ದೇವರಿಗೆ ಕೊಡೋಂಥ ಪದಾರ್ಥ ನಮ್ಮಲ್ಲಿ ಯಾವುದೂ ಇಲ್ಲ, ಅದರಿಂದಾಗಿಯೇ ನಮಸ್ಕಾರವನ್ನೇ ಮಾಡಿ. ದೇವರಿಗೆ ನಮಸ್ಕಾರ ಮಾಡಿ ಗೊತ್ತಿಲ್ಲ ಯಾರಿಗೂ ಕೂಡ. ದೇವರಿಗೆ ಏನಾದ್ರು ಭಾರಿ ಹೊಸದು ಯಾವುದು ನಮಸ್ಕಾರ ಬಾಡಿಸ್ಕೊಂಡಿರೋದು ಗೊತ್ತೇ ಹೊರತು ಯಾವುದು ಗೊತ್ತಿಲ್ಲ, ಮಾಡಿ ಗೊತ್ತೇ ಇಲ್ಲ, ಅದಕ್ಕೆ ನಾನು ಮಾಡ್ತಿದ್ದೇನೆ ಅಂತ ಹೇಳ್ತಾರೆ. ನಮೋಸ್ತುತೆ. ಬಿಂಬೋಸಿ ಪ್ರತಿಬಿಂಬೋಸ್ಮಿ ತವ ಯದ್ಯಪಿ ಚಾಂತರಂ. ಈ ಅನುಸಂಧಾನ ಇವರು ಪೂಜೆನೇ ಅಲ್ಲ, ಬಿಂಬ ಪ್ರತಿಬಿಂಬ ಭಾವ. ಸೊ ಪರಮಾತ್ಮ ಬಿಂಬ ಅಂತ ಆರಾಧನೆ ಮಾಡಿದಾಗ ಬಿಂಬ ಸಾಮಾನ್ಯ ಏನಾಗಿರಬೇಕದು, ಭಿನ್ನ ಆಗಿರಲೇಬೇಕು. ಮತ್ತು ಏನಾಗಿರಬೇಕದು, ಸ್ವತಂತ್ರ ಆಗಿರಬೇಕು. ನಾವು ಪರತಂತ್ರ ಆಗಿರಬೇಕು. ಎಷ್ಟು ಸ್ವತಂತ್ರ ಆಗಿರಬೇಕು, ಅಬ್ಸಲ್ಯೂಟ್ಲಿ ಸ್ವತಂತ್ರನಾಗಿರಬೇಕು. ಬೇರೆ ಯಾವ ಪದ ಉಪಯೋಗಿಸಿದ್ರೂ ಅಷ್ಟು ಕ್ಲಾರಿಟಿ ಇರೋದಿಲ್ಲ, ಅದಕ್ಕೆ ಅದನ್ನೇ ಉಪಯೋಗಿಸ್ತಾನೆ. ಮತ್ತು ಭಗವನ್ ಯನ್ಮಯ ಕರ್ಮ ಶುಭಂ ಕಾರಯಸಿ ಪ್ರಭೋ ತತ್ಸರ್ವಂ ವಿಷ್ಣು ಪೂಜಾಸ್ತು ತವ ದೇವ ಪ್ರಸಾದತಃ. ಭಗವನ್ ಯನ್ಮಯ ಕರ್ಮ ಶುಭಂ ಕಾರಯಸಿ ಪ್ರಭೋ, ಪರಮಾತ್ಮ ಮಯ ನನ್ನಿಂದ ಯತ್ ಶುಭಂ ಕರ್ಮ ಕಾರಯಸಿ, ಯಾವ ಒಳ್ಳೆ ಕೆಲಸಗಳನ್ನು ಮಾಡ್ತೀಯಲ್ಲ ಮಾಡಿಸ್ತೀಯಲ್ಲ, ತತ್ಸರ್ವಂ ವಿಷ್ಣು ಪೂಜಾಸ್ತು ಅದೆಲ್ಲ ನಿನ್ನ ಪೂಜೆಯಾಗಲಿ. ತವದೇವ ಪ್ರಸಾದತಃ ನಿನ್ನ ಪೂಜೆಯಾಗಲಿ, ನಿನ್ನ ಅನುಗ್ರಹ, ಅದಕ್ಕೆ ಫಲ ನಿನ್ನ ಅನುಗ್ರಹನೇ. ನಿನ್ನ ಅನುಗ್ರಹದಿಂದ ಪೂಜೆಯಾಗಲಿ, ಅದಕ್ಕೆ ಅನುಗ್ರಹ ಮತ್ತೆ ಜಾಸ್ತಿ ಆಗಲಿ. ಮೊದಲಿದ್ದ ಅನುಗ್ರಹಕ್ಕಿಂತ ಆಮೇಲೆ ಅನುಗ್ರಹ ಏನಾಗಬೇಕು, ಅದೀಗ ಜಾಸ್ತಿ ಆಗಬೇಕು. ಅನುಗ್ರಹ ಹೆಚ್ಚುತ್ತಾ ಹೆಚ್ಚುತ್ತಾ ಹೋಗಿ ಕ್ಲೈಮ್ಯಾಕ್ಸ್ ಎಲ್ಲಿ ಹೋಗುತ್ತದೋ ಅಪರೋಕ್ಷ ಜ್ಞಾನ ತೋರಿಸ್ಕೊಡ್ತಾರೆ. ಅಲ್ಲಿವರೆಗೂ ಕೂಡ ಪರಮಾನುಗ್ರಹ ಮಾಡೋವರಿಗೆ ಏನು ಕೊಡೋದಿಲ್ಲ, ಅಪರೋಕ್ಷ ಜ್ಞಾನ ಕೊಡೋದಿಲ್ಲ. ಕೆಲವರು ಬಂದಾಗ ಭಿಕ್ಷುಕ್ಕೆ ಬಂದಿರ್ತಾರೆ, ಕರೆದು ಮಾತಾಡಿಸಿ ಕಳಿಸೋದಿಲ್ಲ, ಯಾರನ್ನ ಕರೆಸಿ ಕೊಟ್ಟು ಕಳಿಸು ಅಂತ ಹೇಳ್ತಾರೆ. ಯಾರು ನೋಡಬೇಕು ಅಂತಾರೆ, ಯಾಕೆ ಮಾಡೋಣ ನೋಡಬೇಕು ಅಂತ ಕೇಳ್ತಾರೆ. ಎಲ್ಲದಕ್ಕೂ ನೀವು ಪರ್ಪಸ್ ಹೇಳದೆ ಹೋದರೆ ಚೀಫ್ ನೋಡೋಕ್ಕಾಗೋದಿಲ್ಲ. ಯಾವುದೋ ಒಂದು ಇದಕ್ಕೋಸ್ಕರ ಅಲ್ಲಿ ಹೋಗೋರು ಮಾತ್ರ ಬರಬೇಡ ಅಂತ ಹೇಳಿಬಿಡ್ತಾರೆ. ಯಾವುದಕ್ಕೆ ಅಲೋ ಮಾಡ್ತಾನೆ, ಅವನ ಪರ್ಪಸ್ ಇವನ್ನ ಮುನ್ನೇ ನೋಡಬೇಕಾಗಿದೆ, ಅವ ಮಾತ್ರ ಅಲೋ ಮಾಡ್ತಾನೆ. ಅದೇ ರೀತಿ ಅಪರೋಕ್ಷ ಜ್ಞಾನಕ್ಕೆ ಏನಿರಬೇಕಾಗ, ಪರಮಾನುಗ್ರಹ ಇದ್ರೆ ಮಾತ್ರ, ಇಲ್ಲದವರು ಸಾಧ್ಯ ಇಲ್ಲ. ಅನುಗ್ರಹ ಡೈಲಿ ಏನಾಗ್ತಾ ಹೋಗ್ಬೇಕದೋ ಹೆಚ್ಚುತ್ತಾ ಹೋಗ್ಬೇಕು. ಸಂಪ್ರಾರ್ಥೈವಂ ಸ್ವಬಿಂಬಸ್ಥಂ ಮುದ್ರಯ ಪ್ರಾರ್ಥನಾಖ್ಯಯ ಕಲಶಂ ಪೂಜಯೇತ್ ಪಶ್ಚಾತ್ ಆಹ್ವಯೇತ್ ದೇವತಾ ಶತಂ. ಸಂಪ್ರಾರ್ಥ್ಯಂ ಸ್ವಬಿಂಬಸ್ಥಂ ಮುದ್ರಯ ಪ್ರಾರ್ಥನಾಖ್ಯಯ. ಈ ದೇವರನ್ನ ಪ್ರಾರ್ಥನೆ ಮಾಡ್ಕೊಂಬಿಟ್ಟು ಅದಕ್ಕೇನಂತ ಹೇಳ್ತಾರೋ, ಪ್ರಾರ್ಥನಾ ಮುದ್ರ. ಪ್ರಾರ್ಥನಾ ಮುದ್ರ, ಪ್ರಾರ್ಥನಾ ಮುದ್ರ ಅಂದರೆ ಏನರ್ಥ? ಪ್ರಾರ್ಥನೆ ಮಾಡ್ಬೇಕಾದ್ರೆ ಯಾವ ರೀತಿ ಕೈ ಇರಬೇಕು ಅನ್ನೋದಕ್ಕೆ ಪ್ರಾರ್ಥನಾ ಮುದ್ರ ಅಂತ ಹೇಳಿ. ಕಲಶಂ ಪೂಜೆಯೇತ್ ಪಶ್ಚಾತ್ ಅಷ್ಟೇ, ಆ ರೀತಿ ಮುದ್ರೆ ನಮಸ್ಕಾರ ಬೇರೆ, ಪ್ರಾರ್ಥನಾ ಮುದ್ರೆ ಬೇರೆ. ಯಾವುದಕ್ಕೆ? ಇನ್ನು ಯಾವುದಕ್ಕೆ? ಇನ್ನೂ ಬಂದಿಲ್ಲ ಅದು. ಇಷ್ಟು ಮಾಡಿ ಇಷ್ಟೇದಲ್ಲಿ ನಿಲ್ಲಿಸ್ತಾರೆ, ಇಷ್ಟು ಹೇಳಿ ಮಾಡಿಬಿಟ್ಟು ಈಗ ಕಲಶ ಪೂಜೆ ಮಾಡಬೇಕು. ಕಲಶಂ ಪೂಜೆಯೇತ್ ಪಶ್ಚಾತ್ ಆಹ್ವಯೇತ್ ದೇವತಾ ಶತಂ. ಕಲಶವನ್ನು ಪೂಜೆ ಮಾಡಬೇಕು. ಕಲಶ ಅಂತ ನಾವು ಆಕಾರಕ್ಕೆ ಕಲಶ ಅಂದ್ಬಿಡ್ತೇವೆ, ಆ್ಯಕ್ಚುಲಿ ಏನಿರಬೇಕು? ಕಲಾಶತ. ಕಲಾ ಅಂದರೆ ರೂಪ, ಶತ ಅಂದರೆ ನೂರು. ನೂರು ರೂಪಗಳನ್ನು ಆವಾಹನೆ ಮಾಡಿದಾಗ ಏನಾಗುತ್ತದೋ ಆಗ ಕಲಶ ಅಂತ ಕರೆಯೋ. ನಾವು ಕಲಶ ಅಂದರೆ ಏನಾಗಿದೆ ಇವತ್ತು? ಪ್ರಾಣಾಯಾಮ ಅಂದರೆ ಮೂಗು ಹಿಡ್ಕೊಳ್ಳೋದು ಅಂತ ಹೇಗಾಗಿದೆಯೋ ಅದೇ ರೀತಿಯೇ ಉಸಿರು ಹಿಡ್ಕೊಳ್ಳೋದಲ್ಲ, ಮೂಗು ಹಿಡ್ಕೊಳ್ಳೋದಾಗ್ಬಿಟ್ಟಿದೆ. ಉಸಿರು ಹಿಡ್ಕೊಂಡ್ರೆ ಪ್ರಾಣಾಯಾಮ, ಮೂಗು ಹಿಡ್ಕೊಂಡ್ರಲ್ಲ. ಮೂಗೊಂಬ ಹಿಡ್ಕೊಳ್ಳೋದು ಏನದು? ಎಕ್ಸ್ಟರ್ನಲ್ ಮುದ್ರಾ ಅಷ್ಟೇ, ಅದು ಒಳಗೆ ಆ್ಯಕ್ಷನ್ ಇರೋದು ಅದು. ಅದೇ ರೀತಿಯೇ ಇಲ್ಲಿ ಕಲಶ ಪೂಜೆ ಆಗಬೇಕಾದ್ರೆ ನೂರು ಭಗವದ್ ರೂಪ ಚಿಂತನೆ ಮಾಡಿದರೆ ಮಾತ್ರ ಏನಾಗೋದದು? ಕಲಶ ದೇವ ಕಲಶ ಪೂಜೆ ಆಗತ್ತೆ. ಮಾತೃಕ ನೂರು ಯಾವ್ಯಾವುದು ಅಂತ ಪ್ರಶ್ನೆ. ಈಗ ನೂರು ರೂಪಗಳು ಯಾವುದು ಪ್ರಶ್ನೆ ಕೇಳ್ತಾರೆ. ನೂರು ಕಲಶ ರೂಪಗಳನ್ನು ಹೇಳು, ತಕ್ಷಣ ಹೇಳಬೇಕು. ಏಕ ಪಂಚ ಸಚ್ಚ ಅದೆಲ್ಲ ಎರಡೇ ಅಧ್ಯಾಯ ತಂತ್ರಸಾರ ಹೇಳ್ತಾರೆ, ಟೀಕಾ ಇಲ್ಲೇ ಬರೀತಾರೆ. ಮಾತೃಕ ಏಕ ಪಂಚ ಸಚ್ಚ, ಮಾತೃಕೆಗಳೆಷ್ಟು? ಐವತ್ತೊಂದು. ಐವತ್ತೊಂದು ಚತುರ್ವಿಂಶತಿ ಮೂರ್ತಯ್ಯ, ಚತುರ್ವಿಂಶತಿ ಮೂರ್ತಯ್ಯ, ಚತುರ್ವಿಂಶತಿ ಏನಪ್ಪ ಅಂದ್ರೆ ಎಷ್ಟಾಯ್ತು ಅಲ್ಲಿಗೆ? ಎಪ್ಪತ್ತೈದು ಆಗಿವತ್ತು. ಐವತ್ತೊಂದು ಪ್ಲಸ್ ಇಪ್ಪತ್ನಾಲ್ಕು ಎಪ್ಪತ್ತೈದು. ಕೇಶವಾದ್ಯಾಹ, ಈ ಚತುರ್ವಿಂಶತಿ ಯಾವುದು ಅಂದರೆ ಕೇಶವಾದ್ಯಾಹ. ತಥಾ ವಿಶ್ವತೈಜಸ ಪ್ರಾಜ್ಞಾ ತುರ್ಯಕ, ವಿಶ್ವತೈಜಸ ಪ್ರಾಜ್ಞಾ ತುರ್ಯ ಎಷ್ಟಾಯಿತು? ಎಪ್ಪತ್ತು. ಎಂಬತ್ತೊಂದು ಅಲ್ಲ, ನಾಲ್ಕೆ ಎಪ್ಪತ್ತೊಂಬತ್ತಾಯಿತು. ಎಪ್ಪತ್ತೊಂಬತ್ತಾಯಿತು. ಆತ್ಮ ಅಂತರಾತ್ಮ ಪರಮ ಜ್ಞಾನಾತ್ಮ ಎಷ್ಟಾಯಿತು? ಎಂಬತ್ತೈದು ಅಲ್ಲ, ಎಂಬತ್ನಾಲ್ಕು. ಎಂಬತ್ತ್ಮೂರು ಎಷ್ಟಾಯ್ತು? ಎಪ್ಪತ್ತೊಂಬತ್ತು ಪ್ಲಸ್ ನಾಲ್ಕು ಎಂಬತ್ತ್ಮೂರು. ಆಮೇಲೆ ವಾಸುದೇವ ಸಂಕರ್ಷಣಶ್ಚ ಪ್ರದ್ಯುಮ್ನ ಅನಿರುದ್ಧ ಎಷ್ಟಾಯಿತು? ಐದು. ಐದಾದರೆ ಅಲ್ಲ, ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ನಾಲ್ಕೆ ಎಂಬತ್ತೇಳಾಯಿತು. ಅದನ್ನು ಆಮೇಲೆ ಹತ್ತು, ಮತ್ಸ್ಯ ಕಚ್ಚಪು ಕ್ರೋಡೋ ನೃಸಿಂಹ ಸಬಟು ಜಾಮದಗ್ನಿಮಃ ರಘುದ್ವಹವು ವಾಸಿಷ್ಠ ಯಾದವೌ ಕೃಷ್ಣವು ಇಷ್ಟು ಎಷ್ಟಾಯ್ತು ಅಲ್ಲಿಗೆ? ಎಂಬತ್ತೇಳಾಯಿತು. ಆಮೇಲೆ ಆತ್ರೇಯ ಅಂದರೆ ಯಾರು? ದತ್ತಾತ್ರೇಯ ಬರುತ್ತೀಗ. ಅಲ್ಲ ಮುಗಿತು, ಹತ್ತು ಮುಗಿತೀಗ. ಹತ್ತು ಮುಗಿದ ಮೇಲೆ ಎಷ್ಟಾಯ್ತು ಈಗ? ಎಂಬತ್ತೇಳು. ಆಮೇಲೆ ವೇದವ್ಯಾಸದೇವರು ವಾಸಿಷ್ಠ ಕೃಷ್ಣ ಎಷ್ಟಾಯಿತು? ಆಮೇಲೆ ಆತ್ರೇಯ ಯಾರು? ದತ್ತಾತ್ರೇಯ. ಆಮೇಲೆ ಶಿಂಶುಮಾರ ಯಾತಕ್ಕೆ ಬಂದೆ? ವೇದವ್ಯಾಸ ಹೇಳಿದ್ರೆ ವಾಸಿಷ್ಠ ಕೃಷ್ಣವು ಸಿಂಪಲ್ ಮಾಡಲಿಕ್ಕೆ. ಸೊ ಹತ್ತು ಸರಿಯಾ ನೂರಾಯ್ತು. ಈಗ ಸರಿಯಾ ನೂರ ನೆನ್ಪಿಟ್ಕೊಂಡ್ರೆ ಏನು? ಐವತ್ತೊಂದು ಪ್ಲಸ್ ಇಪ್ಪತ್ನಾಲ್ಕು ಪ್ಲಸ್ ನಾಲ್ಕು 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 ಆಮೇಲೆ ಪ್ಲಸ್ ಹತ್ತು ಆಮೇಲೆ ದತ್ತಾತ್ರೇಯ ವೇದವ್ಯಾಸದೇವರು ಶಿಂಶುಮಾರ ಸರಿಯಾಗಿ ನೂರು ರೂಪಗಳು. ಆಗ ಕಲಾಶತ ಕಲಶ ಶಾ ಬಂದು ಮಾಡಿಬಿಟ್ಟು ಕಲಾ ಚಿಕ್ಕದು ಮಾಡಿ ಕಲಶ ಅಂತಾಯಿತು. ಇದು ಕಲಶ ದೇವತೆಗಳು ಅಂದರೆ ನೂರ ಸರಿಯಾ ನೂರಿದ್ದಾಗ ಕಲಶ ದೇವತೆಗಳು. ಆಹೂಯ ಇನ್ನು ಹೇಳಬೇಕಾದ್ರೆ ನಾವು ಇವರೆಲ್ಲ ಕಲಶ ಪೂಜೆ ಮಾಡೋದು ಏನಂತ? ಸರ್ವಾಭ್ಯ ಕಲಶ ದೇವತಾಭ್ಯವನ್ನು ಓದೋಯ್ತು ಅಷ್ಟೇ. ಇಷ್ಟು ಹೇಳಿದ ಕಲಶ ಪೂಜೆ ಆಗಲಿಲ್ಲ. ಏನು ಮಾಡಬೇಕು? ಅದನ್ನು ಇಷ್ಟು ರೂಪ ಆವಾಹನೆ ಮಾಡಬೇಕು, ಪ್ರತ್ಯೇಕ ಹೇಳಬೇಕು. ಓಂ ಅದು ಹೇಳಬೇಕಾದ್ರೆ ಡೀಟೇಲಾಗಿ ಓಂ ಅಮ್ ಅಜಾಯ ನಮಃ ಅಜಂ ಆವಾಹಯಾಮಿ ಈ ರೀತಿ ಆವಾಹನೆ ಮಾಡಬೇಕು. ಇವು ಅಲಂಕಾರ ಕೊಡಿಸ್ಬೇಕಾದ್ರೆ ಒಂದೊಂದೇ ಮಾಡೋದಿಲ್ಲ ಆ ಥರ. ಇಲ್ಲದವ್ರೆ ಎಲ್ಲರೂ ವೈಯಕ್ತಿಕ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇವ್ರ ಹೆಸರು ಕೂಡ ಗೊತ್ತಿರೋದಿಲ್ಲ ಅಂದರೆ ಹ್ಯಾ ಕಲಶ ಪೂಜೆ ಆಗುತ್ತದೆ? ಅದು ನಾವು ದೇವ್ರ ಪೂಜೆ ಮಾಡಿದ್ವಿ ಅಂದರೆ ಎಷ್ಟು ಸುಲಭ ಆಗುತ್ತೆ? ನಾನು ಬರೆದು ಬಂದೆ ಅಂಥೇಳಿ ಥರ್ಡ್ ಕ್ಲಾಸ್ ಬರೆಯೋದು ಹೇಗೋ ಫಸ್ಟ್ ಕ್ಲಾಸ್ ಬರೆಯೋದು ಹೇಗೋ ದೇವ್ರ ಪೂಜೆಯಲ್ಲೂ ಕೂಡ ಕ್ವಾಲಿಟಿ ವೇರಿ ಆಗ್ತಾ ಹೋಗುತ್ತೆ. ಅಜಾಯ ಅದೇನೇ ಫಸ್ಟ್ ಗೊತ್ತಿಲ್ಲ ಅವನಿಗೆ. ಅಜಾಯ ನಮಃ ಫಸ್ಟು, ಅದಕ್ಕೆ ಬೀಜ ಮನುಷ್ಯ ಹೇಳಬೇಕು, ಆ ಅಮ್ಮ ಇರಬೇಕು, ಅದು ಓಂ ಸೇರಿಸ್ಬೇಕು. ಓಂ ಓಂ ಅಜಾಯ ನಮಃ ಅಜಂ ಆವಾಹಯಾಮಿ ಅಂತ ಹೇಳಿದರೆ ಅದು ಅಜಾವಾಹನೆ ಆಯ್ತು. ಈಗ ಆಮೇಲೆ ಏನು ಮಾಡಬೇಕು ನೆಕ್ಸ್ಟು? ಆಮ್ ಆನಂದಾಯ ನಮಃ ಅದನ್ನು ಆಮೇಲೆ ಏನು ಮಾಡಬೇಕು? ಇದಿಷ್ಟು ಉಚ್ಚಾರಣೆ ಮಾಡಬೇಕು. ಅವ ಮೊಮ್ಮ ಮತ್ಸ್ಯಾಯ ನಮಃ ಅದನ್ನು ಸೇರಿಸ್ಬೇಕು. ಆ ರೀತಿ ನೂರನ್ನು ಆವಾಹನೆ ಮಾಡಿಬಿಟ್ಟು ಎಷ್ಟು ಟೈಮ್ ಬೇಕಾಗತ್ತಾಗ? ಸಾಕಷ್ಟು ಟೈಮ್ ಬೇಕಾಗತ್ತೆ. ಅಭ್ಯಾಸ ಮಾಡಿದ ಮೇಲೆ ಸುಲಭ ಆಗತ್ತಾ? ಅಲ್ಲ ಅಲ್ಲ ಏ ಪ್ರಾಕ್ಟೀಸ್ ಆದಮೇಲೆ ಆರಾಮ ಮಾಡ್ಬೋದು. ಇವೆಲ್ಲ ಎಷ್ಟೊತ್ತು ಬೇಕು ನೂರು ಹೆಸರು ಹೇಳಕ್ಕೆ ಎಷ್ಟೊತ್ತು ಬೇಕಾಗುತ್ತೆ ನಿಮಗೆ? 10 ನಿಮಿಷ ಬೇಕಾ? ಏ ಸಾಧ್ಯನೇ ಇಲ್ಲ. ಎಷ್ಟು ಬೇಕೋ ಬರೀ 1 ನಿಮಿಷದಲ್ಲಿ ಹೇಳು, ಪಟ 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 ಬರ್ತೇನೆ. ಓ ಅಜಯ್ ಬೇಡ, ಆಚರಣೆ ಎಷ್ಟೊತ್ತು ಮಾಡ್ತೀರಿ ಆಚರಣೆ ಮಾಡೋಕ್ಕೆ ನೀವೀಗ? ಮಾಡೋದಿಲ್ಲ ಅಂದ್ರೆ ಬೇಡ, ಮಾಡೋದು ಎಷ್ಟೊತ್ತು ಮಾಡ್ತೀರಿ ಕೇಶವ? ಎಷ್ಟೊತ್ತು ಬೇಕು ನಿಮಗೆ? 1 ನಿಮಿಷ ತಗೊಳ್ಳೋಕೆ ಮುದ್ದೆ ಬಿಡುತ್ತೆ. ಅದು ಇನ್ನೊಬ್ರಿಗೆ ಹೇಳ್ಬೇಕಾದ್ರೆ ಎಷ್ಟು ಬೇಕಾಗುತ್ತೆ? ಜಾಸ್ತಿ ಬೇಕಾಗುತ್ತೆ. ಫಸ್ಟ್ ಟೈಮ್ ಹೇಳ್ಬೇಕಾದ್ರೆ ಸಿಕ್ಕಾಪಟ್ಟೆ ಜಾಸ್ತಿ ಬೇಕಾಗುತ್ತೆ. ಬಾಯಿ ಬಂದಮೇಲೆ ಅದು ಬಿಡಲಿಕ್ಕೆ ಬರೋದಿಲ್ಲ. ಎಷ್ಟು ಅಭ್ಯಾಸ ಆಗಿರುತ್ತೆ ಅಂದರೆ ಬಿಟ್ಟರೆ ಬಂದು ತೋಚೋದಿಲ್ಲ. ಅದು ಮಾಡಿದ್ರಷ್ಟೇ ಮಾಡೋಕ್ಕೆ ಸಾಧ್ಯ. ಆ ರೀತಿ ಮಾಡಬೇಕು. ಹೇಳಿದ್ದಲ್ಲ ಪ್ರತಿಯೊಂದನ್ನು ಹೇಳಬೇಕು. 51 ಅಲ್ಲ 100, ಈಗೆಲ್ಲ ಅರ್ಧಕ್ಕರ್ಧ ನುಗ್ಗಿಬಿಟ್ರಲ್ಲ ಅಲ್ಲೇ 100 50 ಬಂದ್ಬಿಡ್ತಾಗಲಿ. ಯಾಹೂ ಇನ್ನೂ ಬೇಗ ಬರೋಕ್ಕೆ ಬರುತ್ತೆ. ಯಾವಾಗಲೂ ನಮ್ಮ ತುಂಬ ಜನದ ಪೂಜೆ, ಆ್ಯಕ್ಚುಲಿ ಪೂಜೆಗಿಂತ ಹೆಚ್ಚಾಗಿ ಸಲಕ್ಕೆ ಇದರಲ್ಲೇ ಟೈಮ್ ವೇಸ್ಟ್ ಆಗಿರುತ್ತೆ ಅವ್ರಿಗೆ, ಗೊತ್ತಾಯ್ತಾ? ಮತ್ತೆ ಕಡೆ ಪುಸ್ತಕ ಎಷ್ಟೋದರೂ ನೋಡಿದ್ದೀನಿ, ಈ ಸ್ಟೇಜಲ್ಲಿ ಪುಸ್ತಕ ಇಟ್ಕೊಂಡೆ ಪೂಜೆ ಮಾಡ್ತಿರ್ತಾರೆ. ಅದು ಯಾವಾಗಲೂ ಡೇಟ್ ಆಗುತ್ತೆ. ಈ ಕಡೆ ನೋಡಿ ಮಾಡಿದಾಗಲೇ ಏನಾಗುತ್ತದೋ, ಲೇಟಾಗೇ ಆಗುತ್ತೆ. ಮತ್ತೆ ಎರಡೇ ಹೊಸ್ದಾಗ ಓದೋದ್ರಿಂದ ತೀರಾ ಲೇಟ್ ಆಗಿಬಿಡುತ್ತೆ. ಸರಿಯಾಗಿ ಎಲ್ಲ ಮಂತ್ರ ಬಾಯಿ ಬರದೆ ಹೋದರೆ ಆಪರೇಷನ್ ಮಾಡಿ ಪುಸ್ತಕ ನೋಡಿ ಆಪರೇಷನ್ ಮಾಡಿದ ಹಾಗಿರುತ್ತೆ. ಪುಸ್ತಕ ನೋಡ್ಕೊಂಡು ಮಾಡ್ತಾ ಹೋದರೆ ಸತ್ತ ಬಿಡ್ತಾರೆ ಅವನು. ಅವ್ರು ಏನು ಮಾಡಬೇಕು ಎಲ್ಲ ಬಾಯಲ್ಲಿರಬೇಕು. ಆಗ ಸ್ಟಡಿ ಮಾಡೋದು ಚಾನ್ಸೇ ಇಲ್ಲ. ಅದು ನಂಬರ್ 1. ಅದು ಫಸ್ಟ್ ಶುರು ಮಾಡಿ ಇಂಪ್ರೂವ್ ಮಾಡ್ಕೋತ ಹೋಗ್ಬೇಕು. ಒಂದು ದಿವಸಕ್ಕೆ ಇಂಪ್ರೂವ್ ಆಗೋದಿಲ್ಲ, ಆಗ ಅದು ಸಲೀಸಾಗಿ ಮಾಡ್ಬೋದು. ಮುಂದೆ ಇನ್ನೂ ಇದು ಇದರಲ್ಲೇ ಮುಗಿತಾ ಮುಗಿದೋಯ್ತದೆ. ಸರಿ ಆಗಿದ್ರೆ ಇದೆಲ್ಲ ಥಿಯರಿಟಿಕಲಿ ಕರೆಕ್ಟೆ. ಊಟ ಮಾಡಬೇಕಾದ್ರೆ ಎಲ್ಲ ಪಾತ್ರೆ ಬಿಡಿಸಾಕ್ಬಿಟ್ರೆ ಏನು ಮಾಡ್ತೀರಿ ಈಗ? ಎಲ್ಲ ಪಾತ್ರೆ ಬಿಡಿಸಿ ಸ್ವಚ್ಛವರನ್ನು ಹಾಕಿಬಿಟ್ಟೆ, ಎಲ್ಲದಕ್ಕೂ ಬಿಡಿಸಿದಿರಿ ಅಂತ ಊಟ ಮಾಡೋಕ್ಕಾಗತ್ತಾ? ಸಾಧ್ಯ ಇಲ್ಲ. ಆ್ಯಕ್ಚುಲಿ ಬಡಿಸ್ಬೇಕು, ಸಾಕಷ್ಟು ಬಡಿಸ್ಬೇಕು, ಆವಾಗಲೇ ಆಗೋದು. ಅಂದರೆ ಆಪತ್ಕಾಲದ ವಿಚಾರ ಹೇಳಬಾರದು. ಆಪತ್ಕಾಲಕ್ಕೆ ಯಾಗಿ ಮಾಡಿದ್ರೆ ನಡೆಯುತ್ತೆ, ಆದರೆ ಸರಿ ಇದ್ದಾಗ ಮಾತ್ರ ಸರಿಯಾಗೇ ಮಾಡಬೇಕು. ತಪ್ಪು ಮಾಡಿದರೆ ತಪ್ಪೇ. ಅಷ್ಟು ಹೇಳಿ ಆಹೂಯ ಪೂಜೆ ಇದಾತಃ ಕಲಶ ಪೂಜೆ, ಆಮೇಲೆ ಪೂಜೆ. ಅವರಿಗೆ ಪೂಜೆ ಅಂದರೆ ಏನು? ಮತ್ತೆ ಅರ್ಘ್ಯೋಪಾಧ್ಯಾಯ ಉಪಚಾರ ಆಗಬೇಕು. ಮತ್ತೆ ಅರ್ಘ್ಯಾತಿ ಅದಕ್ಕೊಂದು ನೈವೇದ್ಯ ಆಗಬೇಕಲ್ಲಿ. ಕಲಶಕ್ಕೆ ನೈವೇದ್ಯ ಅಂತ ಬರೀ ಇಟ್ಟಿರ್ತಾರೆ. ಕಲಶಕ್ಕೆ ಗಂಧಾಕ್ಷತೆ ಬೇರೆ, ಇದನ್ನು ಹಚ್ಚಬಾರ್ದು, ನಿರ್ಮಾಲ್ಯ ಆಗಿಬಿಡುತ್ತೆ ಆಮೇಲೆ. ಸೊ ಕಲಶಕ್ಕೋಸ್ಕರ ಬೇರೆ, ಶಂಖಕ್ಕೆ ಬೇರೆ, ಇದಕ್ಕೆ ಬೇರೆ, ಮೂರು ಮಾಡ್ಕೋಬೇಕಲ್ಲಿ, ಗೊತ್ತಾಯ್ತಾ? ಇಲ್ಲ ಹೋದರೆ ನಿರ್ಮಾಲ್ಯ ಒಂದು ದೇವ್ರದ್ದು ನಿರ್ಮಾಲ್ಯ ಉಪಯೋಗಿಸ್ಬಾರ್ದು, ಹಚ್ಚಬಾರ್ದು. ಅದನ್ನೇ ಮತ್ತೆ ದೇವರಿಗೂ ಹಾಕಬಾರ್ದು. ಇದು ಬೇರೆ, ಎಲ್ಲ ಬೇರೆ ಬೇರೆ ಇರಬೇಕು. ಕಲಶ ಬೇರೆ, ಶಂಖ ಬೇರೆ, ಹೌದಲ್ಲ? ಅಂದಮೇಲೆ ಬೇರೆ ಹಚ್ಚಿರಬೇಕಲ್ಲ, ಮನೆಗೆ ಬರಲ್ಲ. ಅದೇ ಮತ್ತು ಬೇರೆ ಬೇರೆ ತೆಗಬೇಕಾಗಿಲ್ಲ, ತೆಗೆದ್ಮೇಲೆ ಬೇರೆ ಮಾಡಬೇಕು ಅಷ್ಟೇ ಅಷ್ಟೇ. ಹೌದು. ನೈವೇದ್ಯ ಪ್ರೋಕ್ಷಣಾರ್ಥಂಚ ಆಹೂಯ ಪೂಜೆಯೇ ದೇತಾಹ ಸ್ಥಾನೀಯ ಕಲಶೇ ಬುಧಃ. ಇದಿಷ್ಟು ಕೂಡ ಇಲ್ಲೊಂದು ಮತ್ತೆ ಪದ್ಧತಿ ಇದೆ, ಮತ್ತೆ ಇನ್ನೂ ಭಾರಿ ಇದೆ. ಯಾಕೆಂದ್ರೆ ಬರೀತಾರೆ 7 ಕಲಸ ಇಟ್ಕೊಂಡಿದ್ದೀರಿ ನೀವೀಗ, 7 ಪ್ರತ್ಯೇಕ ಆವಾಹನೆ ಮಾಡಬೇಕು. ಇದು ಒಂದು 7 ಆಯ್ತಾಗ ಆಗದೆ ಹೋದರೆ ಒಟ್ಟಿಗೆ ಆದರೂ ಮಾಡಿ, ಅದು ಒಟ್ಟಿಗೆ ಅದು ಸೆಕೆಂಡ್ ಗ್ರೇಡ್. ಮತ್ತೆ ಇವತ್ತು ಮೂರ್ತಿಯೆಲ್ಲ ಆವಾಹನೆ ತಾತ್ವನೇ ಮಾತ್ರ ಸಾಕು. ಒಟ್ಟಿಗೆ ಮಾಡೋದು ಬೇರೆ, 5-6 ಮೂರ್ತಿ ಇದ್ದರೆ ಒಂದೊಂದರಲ್ಲೂ ಮಾಡೋದು ಬೇರೆ. ಇವ್ರ ಅನುಸಂಧಾನ ಯಾತಕ್ಕೆ ಅವ್ರಿಗೆ ಸಾಧ್ಯ ಆಗುತ್ತೆ ಅಂದರೆ ಅದೇ ಫುಲ್ ಎಂಜಾಯ್ ಮಾಡ್ಕೊತ ಮಾಡಿದಾಗ ಕಷ್ಟ ಅನಿಸೋದಿಲ್ಲ, ಹಾಗೆ ಮಾಡಿದರೆ ಬೋರ್ ಹೊಡೆಯುತ್ತೆ. ನೈವೇದ್ಯ ಪ್ರೋಕ್ಷಣಾರ್ಥಂಚ ಪಂಚಪಾತ್ರ ಪ್ರಪೂರಣೆ ಸ್ನಾನೀಯ ಕಲಶ. ಅದರ ಕೊನೆ ಪಕ್ಷ ಏನು ಮಾಡಿ? ಮಹಾಕಲಶದಲ್ಲಿ ಮಾಡಿ, ಕುಂಭ ಅದರಲ್ಲಿ ಮಾಡಿ, ಉಳಿದ್ರಲ್ಲಿ ಒಂದು ಸರ್ತಿ ಆದರೂ ಮಾಡಿ, ಇಲ್ಲವ್ರು ಎಲ್ಲ ಸೇರಿಸ್ಯಾರ ಒಂದು ಸರ್ತಿ ಮಾಡಿ. ಇದೆಲ್ಲ ಬಿಟ್ಟು ಇಡೀ ಒಂದೇ ಸರ್ತಿ ಸರ್ವಾಭ್ಯಾಸ ಕಲಶದೇವತ ಬ್ರಹ್ಮ ಅಂತ ಹೇಳಿಬಿಟ್ರೆ ಎಷ್ಟು ಕಟ್ ಮಾಡಿದಾಗ ಸಾಧ್ಯ ಇಲ್ಲ. ಪಾಣಿ ಅದೇ ಬಿಡೋಕ್ಕಿಂತ ವಾಸಿ ಅದು ಡೆಫಿನೆಟ್ ಇಲ್ಲ ಅಂತಲ್ಲ, ಬಟ್ ಪರ್ಫೆಕ್ಟ್ ಮಾಡಿದ್ವಿ ಅಂತ ಕ್ಲೇಮ್ ಮಾಡಬಾರ್ದು, ಗೊತ್ತಾಯ್ತಾ? ಪಾನೀಯಾರ್ಥಂ ಪೃಥಕ್ ಚೈಕಂ ಕಲಶತ್ರಿತಯಂ ಭವೇತ್ ನೈವೇದ್ಯ ಪ್ರೋಕ್ಷಣಾರ್ಥಂಚ ಪಂಚರಾತ್ರ ಪ್ರಪೂರ್. 7 ಕಲಶ ಹೇಗಾಗುತ್ತೆ ನಿಮಗೆ ಅಂತ ಪ್ರಶ್ನೆ ಈಗ. ಅದಕ್ಕೆ ನೈವೇದ್ಯ ಪ್ರೋಕ್ಷಣಾರ್ಥಂ 1, ಆಮೇಲೆ ಪಂಚಪಾತ್ರ ಪ್ರಪೂರಣೆ ಎಷ್ಟಾಯ್ತಲ್ಲಿ? ಅರ್ಘ್ಯಾಪಾದ್ಯ ಆಚಮನೀಯ ಮಧುಪರ್ಕ ಪುನರಾಚಮನೀಯ, ಅದು 5-6, ಆಮೇಲೆ ಪಾನೀಯಾರ್ಥಂ ಇದು 1, ಇವಿಷ್ಟು ಕೂಡ ಒಂದು ಗುಂಪು. ಅಲ್ಲಿ 7 ಕಲಶ ಆಯ್ತು ಅಲ್ಲಿಗೆ, ಅಲ್ಲಿ ಸ್ವಾರಸ್ಯ ಇದೆ. ಮತ್ತೆ ಪೃಥಕ್ ಚೈಕಂ ಕಲಶ ತ್ರಿತಯಂ ಭವೇತ್, ಇದು ಹೀಗೆ ಮಾಡೋಕ್ಕೆ ಬರದೆ ಹೋದರೆ 3 ಕಲಶ ಆದರೂ ಮಾಡ್ಕೊಳ್ಳಿ. ಪಾಣಿ ಪ್ರಕ್ಷಾಲನಾರ್ಥಂತೂ ಗಂಧಾದ್ಯರ್ಥ ಮಿತಿ ದ್ವಯಂ, ಇನ್ನೂ ಜಾಸ್ತಿ ಮಾಡಿಕೊಂಡ್ರೆ ತಪ್ಪಿಲ್ಲ. ದೇವರಿಗೆ ಪಾಣಿ ಪ್ರಕ್ಷಾಲನೆ ಮಾಡಬೇಕು ಊಟ ಆದಮೇಲೆ, ದೇವ್ರಿಗೆ ಕೈ ತೊಡಿಸ್ಬೇಕಲ್ಲ, ಅದಕ್ಕೋಸ್ಕರ ಬೇರೆ ಇಟ್ಕೊಂಡು ಅದನ್ನು ಹಾಕಿಬಿಟ್ರೆ ಅದು ಸಪರೇಟ್ ಇರಬೇಕು. ಅದು ಮತ್ತೆ ಗಂಧಾದ್ಯರ್ಥಂ, ಗಂಧಾದಿಗಳನ್ನು ಸೇರಿಸಿಕೊಳ್ಳೋಕ್ಕೋಸ್ಕರ 1. ಪಂಚಯಿತೇ ಕಲಶಃ ಪ್ರೋಕ್ತಃ ಗಂಧಾರ್ಥಂ ದೌ ಪುನಃ ಪೃಥಕ್, ಸಾಧ್ಯವಾದರೆ ಗಂಧಕ್ಕೆ ಬೇರೆಯೇ ಇಟ್ಕೊಳ್ಳಿ. ಸಂಭವೇ 7 ಕಲಶಾ ಪಂಚವಾ ತತ್ರಯೋ ದ್ವಯಂ, ನಿಮಗೆ ಸಾಧ್ಯ ನಂಬರ್ 1 ಮಾಡಿದರೆ ಏಳು ಕಲಸ ಇಟ್ಕೊಳ್ಳಿ, ಅದಾಗದೆ ಹೋದರೆ ಪಂಚ ಐದು ಇಟ್ಕೊಳ್ಳಿ, ಅದಾಗದೆ ಹೋದರೆ ತ್ರಯ ಮೂರು ಇಟ್ಕೊಳ್ಳಿ, ಅದೂ ಆಗದೆ ಹೋದರೆ ಒಂದನ್ನೇ ಇಟ್ಕೊಳ್ಳಿ. ಅವಾಗ ಒಂದು ಕಲಸ ಪೂಜೆ ಭಾರಿ ಫಾಸ್ಟಾಗಿ ಮಾಡ್ಬೋದಾಗ, ಒಂದೇ ಇಟ್ಕೊಂಡ್ಬಿಟ್ರೆ ಸಮಸ್ಯೆ ಇಲ್ಲ. ಮತ್ತು ಹಾಗಿದ್ದರೆ ಅವ್ರು ಹೇಳಿದಾಗ ಕಡಿಮೆ ಮಾಡ್ತೀರಿ, ಕಡಿಮೆ ಮಾಡಿದಾಗ ಹೆಚ್ಚಿಡ್ತೀರಿ. ಅವ್ರು ಕಡಿಮೆ ಮಾಡಿದಾರೆ, ಯಾಕೆ ಜಾಸ್ತಿ ಮಾಡ್ತೀರಿ? ಅದನ್ನು ಸುಮ್ಮನೆ ಹೇಳಿದಾರೆ, ಒಂದು ಮಾಡಿಬಿಡಿ, ಪೂಜೆ ಮುಗಿಸ್ಬಿಡಿ, ಆಮೇಲೆ ಏನು ಮಾಡಬೇಕು ಅದನ್ನು ಪೂಜೆ ಮಾಡಿದ ಮೇಲೆ. ಅಸಂಭಸರವೇ ಭಿನ್ನ ಪಾತ್ರಾಣಿ ಕಾರಯ್ಯ, ಮೊದಲೊಂದು ಪೂಜೆ ಮಾಡಿಬಿಡಿ, ಬೇರೆ ಬೇರೆ ಭಾಗ ಮಾಡ್ಕೊಳ್ಳಿ, ಆಮೇಲೆ ಅದನ್ನು ಡಿವೈಡ್ ಮಾಡ್ಕೊಳ್ಳಿ ಅಷ್ಟೇ ಹೊರತು ಮಧ್ಯೆ ಅಲ್ಲಿ ತೆಗೆದುಕೊಂಡು ಮಧ್ಯೆ ಡಿವೈಡ್ ಮಾಡಿ ಇಟ್ಕೊಂಡ್ಬಿಡ್ಬೇಕು ಹೊರತು ಅಲ್ಲಲ್ಲೇ ಡಿವೈಡ್ ಮಾಡಬಾರ್ದು. ಆಮೇಲೆ ಏಕಸ್ಮಾತ್ ವಾಪಿ ಸ್ಯಾತಂ ಕಲಸೆ ಪೂಜೆ ಏದ್ಭುತಃ, ಅದರ ಒಂದೇ ಆಗಿದ್ದರೂ ಕೂಡ ಅವ್ರು ಬೇಗ ಮಾಡಿಕೊಂಡ್ರೆ ನಡೆಯುತ್ತೆ. ಈ ಕಾರಣ ನಿಮಗೆ ಯಾತಕ್ಕೆ ಮಾಡಿದ್ರೆ ಅವಾಗ ಗೊತ್ತಾಗುತ್ತೆ. ಕಲಸ ಪೂಜೆಯಲ್ಲಿ ಒಂದೇ ಸರ್ತಿ ಆಹ್ವಾನ ಮಾಡೋ ಸುಲಭ ಆಗೋದ್ರಿಂದ ಮಾಡಿದ್ದಾಯ್ತು. ಇಲ್ಲವರು ಅಷ್ಟನ್ನು ಮಾಡಿಕೊಳ್ಳೋದು ಪ್ರತ್ಯೇಕ ಮಾಡಿದಾಗ ಪ್ರತ್ಯೇಕ ಆಹ್ವಾನ ಮಾಡಬೇಕಾಗ್ತಿತ್ತು. ಈ ರೀತಿ ಮಾಡಿಕೊಳ್ಳಿ. ಇಮಂ ಹೇಳಬೇಕಾದ್ರೆ ಕಲಸ ಪೂಜಾ ಮಂತ್ರಗಳು ಯಾವುದು? ಇಮಂ ಮೇ ಚಾತ ಗಂಗೆ ಚ, ಇಮಂ ಮೇ ಗಂಗೆ ಯಮುನೆ ವೇದ ಮಂತ್ರ, ಗಂಗೆ ಚಮುನೆ ಚೈವ ಪುರಾಣ ಮಂತ್ರ ಇತ್ಯಾದಿ ಮಂತ್ರಾನುದೀರಯೇ. ಆಮೇಲೆ ಸರ್ವಕ್ಷೇತ್ರೇ ಇತಿ ಮಂತ್ರೇಣ, ಸರ್ವಕ್ಷೇತ್ರಮೇವ ಯಸ್ಮಾತ್ ಸರ್ವತೀರ್ಥಮೇವ ಯತಃ ಅಂತ ಹೇಳ್ತಾ ಮಂತ್ರೇಣ ಕಲಶಂ ಪ್ರಾರ್ಥಯೇತ್ತತಃ, ಕಲಸ ಪ್ರಾರ್ಥನೆ ಮಾಡಬೇಕು. ಇದು ಆವಾಹನ, ಆಮೇಲೆ ಪ್ರಾರ್ಥನಾ. ಸರ್ವಂ ಸರ್ವಕ್ಷೇತ್ರ ಶಂಖ ಚಕ್ರ ಗದಾ ಪದ್ಮಧೇನು ತಾರ್ಕ್ಷಾದಿ ಮುದ್ರಿಕಾಹ, ಕಲಸದ ಇಷ್ಟು ಮುದ್ರೆ ತೋರಿಸ್ಬೇಕು. ಶಂಖ ಮುದ್ರ, ಚಕ್ರ ಮುದ್ರ, ಗದಾ ಮುದ್ರ, ಪದ್ಮಮುದ್ರ, ಧೇನು ಮುದ್ರ, ತಾರ್ಕ್ಷ ಅಂದರೆ ಗರುಡ, ಗರುಡ ಇಷ್ಟು ಮುದ್ರೆಗಳನ್ನು ತೋರಿಸ್ಬೇಕು. ಅದ್ರ ಮೇಲೆ ಅಷ್ಟು ಮುದ್ರೆ ತೋರಿಸ್ತಾ ಏನಾಗುತ್ತೆ? ಅಲ್ಲಿಗೆ ಫುಲ್ ಎಫೆಕ್ಟ್ ಕ್ರಿಯೇಟ್ ಆಗುತ್ತೆ, ಅಂದರೆ ಎಫೆಕ್ಟ್ ಕ್ರಿಯೇಟ್ ಆಗೋದು. ಈಗ ಅದಕ್ಕೆಲ್ಲ ಮುದ್ರಾ ವಿಜ್ಞಾನ ಅಂತ ಒಂದು ಇದೊಂದು ಥೆರಪಿ ಶುರುವಾಗಿದೆ. ಈಗ ಮುದ್ರಾ ಚಿಕಿತ್ಸೆ ಅಂತಲೇ ನಮ್ಮ ಜೀವಕ್ಕೆ ಯಾತಕ್ಕೆ ಅಂತ ಯೋಗ ಗೊತ್ತಾಗುತ್ತೆ. ಯಾತಕ್ಕೆ ಅಂದರೆ ಆ ರೀತಿ ಮುದ್ರೆಗಳಿಟ್ಕೊಂಡಾಗ ಹೊಸ ಹೊಸ ರೀತಿಯಲ್ಲಿ ಶಕ್ತಿ ಆಕ್ಟಿವೇಟ್ ಆಗುತ್ತೆ, ನಮ್ಮ ಬಾಡಿಯಲ್ಲಿರೋ ಶಕ್ತಿಗಳೆಲ್ಲ ಬೇರೆ ಬೇರೆ ಆಕ್ಟಿವೇಟ್ ಆಗುತ್ತೆ. ಅದು ತಾರ್ಕ್ಷ ಮುದ್ರ, ತಾರ್ಕ್ಷ ಮುದ್ರ ಅಂತ ಹೇಳಿದರೆ ಇಟ್ಕೋಬೇಕಾದ್ರೆ ಏನು ಮಾಡಬೇಕಾದ್ರೆ ಹಿಡ್ಕೊಂಡ್ಬಿಟ್ಟು, ಇದು ಧೇನು ಮುದ್ರ ಗೊತ್ತಾಯ್ತಾ, ಇದು ಹೀಗೆ ಇಟ್ಕೊಂಡ್ಬಿಟ್ರೆ ಅದೇನಾಗುತ್ತದೆ? ಪಾರ್ಶ್ವ ಮುದ್ರ ಆಗುತ್ತೆ, ರೆಕ್ಕೆಗಳಿದ್ದಾಗುತ್ತೆ. ಈ ಕಡೆ ಆ ರೀತಿ ಮಾಡೋದು. ಗರುಡ ಮುದ್ರ, ಧೇನು ಮುದ್ರ, ಅವೆಲ್ಲ ಒಂದೊಂದಕ್ಕೂ ಎಷ್ಟು ಪ್ರಯೋಜನ ಇರ್ತದೆ ಅವ್ರಿಗೆ, ಇದೆಲ್ಲ ಪೂಜೆ ಗೊತ್ತಿಲ್ಲ ಅವರಿಗೆ. ಬರೀ ಹೇಳಬೇಕಾದ್ರೆ ಈ ಮುದ್ರೆಯಿಂದ ಏನೇನು ಅಡ್ವಾಂಟೇಜ್ ಇದೆ, ಬರೀ ಚಕ್ರ ಮುದ್ರೆಗೆ ಏನಾಗುತ್ತೆ, ಶಂಖ ಮುದ್ರೆಗೆ ಏನಾಗುತ್ತೆ ಅಂತ ಎಲ್ಲದೂ ಪ್ರಯೋಜನ ಹೇಳ್ತಾ. ಅವ್ರು ಈ ಬಗ್ಗೆ ಏನೂ ಗೊತ್ತಿಲ್ಲ ಅವರಿಗೆ, ಅದ್ರ ಬಗ್ಗೆ ಎಷ್ಟು ಬೆನಿಫಿಟ್ ಇದೆ ಅಂತ ಹೇಳ್ತಾ. ಡೈಲಿ ಧೇನು ಮುದ್ರೆ ಮಾಡ್ತಾ ಇದ್ರೆ ಕಣ್ಣಿನ ದೋಷ ಪರಿಹಾರ ಆಗುತ್ತೆ ಅಂತ ಹೇಳ್ತಾ, ಗೊತ್ತಾಯ್ತಾ? ಇರ್ರಿಪೇರಬಲ್ ಆಗಿ ದ್ವಾಸಿ ಮಾಡೋಕ್ಕೆ ಬರುತ್ತೆ. ಹೊಸ ಥಿಯರಿ ಅದು, ದೊಡ್ಡ ದೊಡ್ಡ ಪುಸ್ತಕಗಳಿದೆ ಅದ್ರ ಮೇಲೆ ಈಗಾಗಲೇ. ಅದೇ ನಮ್ಮಲ್ಲಿ ಮೊದಲು ಹೇಗೆ ಮಾಡಿದಾರೆ ಗೊತ್ತಾ? ಆಟೋಮೆಟಿಕ್ಕಾಗಿ ಡೈಲಿ ಮಾಡ್ತಾ ಇದ್ರೆ ಏನಾಗಿಬಿಡುತ್ತೆ ಅಲ್ಲಿಗೆ? ಒಂದು ಕಡೆಗೆ ಪೂಜೆ ಪೂಜೆನೂ ಆಯಿತು, ದೇಹಕ್ಕೆ ಆರೋಗ್ಯನೂ ಬಂದೋಯ್ತು. ಅಷ್ಟರ ಮಟ್ಟಿಗೆ ಅದು ಅಡ್ವಾಂಟೇಜ್ ಇದೆ. ಧೂಪ ದೀಪವು ತಥೋ ತತ್ವ ನೈವೇದ್ಯಂ, ಇಲ್ಲೆಲ್ಲ ಪುಸ್ತಕ ಬರುತ್ತೆ, ಬರುತ್ತೆ, ಎಲ್ಲ ಬರುತ್ತೆ, ಹೇಳ್ತಾ ಎಲ್ಲ ಹೇಳ್ತಾರೆ. ಇಮಂಚೆ ಜಾತ ಗಂಗೆ ಚ ಇತ್ಯಾದಿ ಮಂತ್ರಾನ್ ಉದಯ ಸರ್ವಕ್ಷೇತ್ರೇ ಇತಿ ಕಲಶಂ ಮೂಲ ಮಂತ್ರಂಚ ದ್ವಿಷಡ್ವಾರಂ ಜಪೇತ್ ತತಃ. ನಾರಾಯಣ ಎಷ್ಟತ್ತು ಹೇಳಬೇಕಾಗ? ಹನ್ನೆರಡು. ಯಾವ ಪುಸ್ತಕ ತಗೊಂಡು ಎಂಟು ಸತಿ ಅಂತ ಬರೆದಿರ್ತಾರೆ. ಅದು ಶಿಕಾರ ಪದ್ಯಮಾಲಾನುಸಾರ ಹೆಸರು ಹಾಕಿರ್ತಾರೆ ಮೊದಲು, ತಂತ್ರಸಾರ ಪದ್ಯಮಾಲಾನುಸಾರಣಿ. ಪದ್ಯಮಾಲಕ್ಕೆ ಅನುಸಾರ ಅಲ್ಲೇ ಅಲ್ಲ, ಸ್ಪಷ್ಟ ಹನ್ನೆರಡು ಸತಿ ಹೇಳಿರ್ಬೇಕಾದ್ರೆ ಹಾಗೆ ಮಾಡಬೇಕು. ಹಾಂ, ಕೈಲಿ ಇಟ್ಟುಕೊಳ್ಳೇಬೇಕು ಆವಾಹನ ಕ್ರಮ. ಅದು ತುಳಸಿದಲ್ಲೇ ಹೇಳ್ತಾರೆ ನೋಡಿ, ಕಲಶೋದಕ ಪೂರ್ಣಂತೂ ತತಃ ಶಂಖಂ ಪ್ರಪೂಜೆಯೇ. ಅಲ್ಲಿಂದ ಶಂಖ ಪೂಜೆಗೆ ಇದರಿಂದ ಸ್ವಲ್ಪ ನೀರು ಶಂಖ ಪೂರ್ಣ ಹೇಳಿದ್ದಾರೆ ಹಾಕೋಬೇಕು ಅದಕ್ಕೆ. ಮೊದಲು ನಿರ್ಮಾಲ ಪೂಜೆ ತೊಳೆದಿರುತ್ತೆ ಶಂಖನ ಆಲೆ ಕಾಲ, ಈ ಪೂಜೆಗೆ ಪೂಜೆಗೋಸ್ಕರ ಬೇರೆ, ಮೊದಲು ಶಂಖ ತೊಳೆದಿರುತ್ತಾರೆ ಅದು ಬೇರೆ. ಈಗ ನೀರು ತುಂಬಿಸ್ಬೇಕು. ತೊಂಪುರೇತ್ಯಾದಿ ಮಂತ್ರಾನ್ ಪಠಿತ್ವ ಪ್ರಾರ್ಥಯೇ ತತಃ. ಈ ಕಲಶ ಪೂಜೆ ಶಂಖ ಪೂಜೆ ಮತ್ತು ಎಲ್ಲ ಪೂಜೆಗೂ ಬೇಕಿದೆ. ಯಾವ ದೇವತಾ ಪೂಜೆ ಮಾಡಬೇಕಾದ್ರೂ ಕೂಡ ಇದು ಕಾಮನ್, ಇದು ಮತ್ತು ಚೇಂಜ್ ಆಗೋದೇ ಇಲ್ಲ. ಕೃಷ್ಣ ಜಯಂತಿ ಪೂಜೆ ಮಾಡಲಿ, ವರ್ಮ ಅನಂತ ಪದ್ಮನಾಭ ಮಾಡಲಿ, ವರ್ಮ ಲಕ್ಷ್ಮೀ ಮಾಡಲಿ, ಇವೆಲ್ಲ ಬೇಕೇ ಬೇಕು. ಇವ್ರು ಪುರೋಹಿತರು ಬರೋರು ಕೂತ್ಬಿಡ್ತಾರೆ ಕಾಯ್ಕೊಂಡು, ಇವರೇ ಮಾಡ್ಕೋಬೋದು, ಪುರೋಹಿತರು ಏನು ಬೇಕಾಗಿಲ್ಲ ಅದಕ್ಕೆ. ಯಾತಕ್ಕೆ ಪುರೋಹಿತರು ಬೇಕು ಅಂದರೆ ಆಚವ್ರ ಮಂತ್ರದಿಂದ ಅವರೇ ಹೇಳಬೇಕಾಗಿಬಿಟ್ರೆ. ಇವರು ಏನು ಸುಮ್ಮನೆ ಕೂತು ಹೇಳೋ, ಸುಮ್ಮನೆ ಕೂತಿರ್ತಾರೆ ಅಷ್ಟೇ ಹೊರತು ಗೊತ್ತಿರೋದೇ ಇಲ್ಲ. ತಪ್ಪದು, ಬ್ರಾಹ್ಮಣ ಇನ್ನೊಬ್ಬರು ಪುರೋಹಿತರಾಗಿರಬೇಕು. ಯಾವುದಕ್ಕೆ ಬರಬೇಕು ಅವರು? ಸ್ಪೆಷಲ್ ಇದಕ್ಕೆ ಬರಬೇಕು ಅಷ್ಟೇ ಹೊರತು. ಬೊಮ್ಮ ದಿವಸ ಅವ್ರು ಯಾತಕ್ಕೆ ವ್ಯತ್ಯಾಸ ಇಷ್ಟೇ. ತಾನು ಒಂದೊಂದು ದಿವಸ ವರ್ಷಕ್ಕೊಮ್ಮೆ ಪ್ರಮಾಣ ಮಾಡಿದಾಗ ಎಲ್ಲ ಬಾಯಿ ಬರೋಕ್ಕಾಗಲ್ಲ, ನಿತ್ಯ ಮಾಡಿಸೋರಿಗೆ ಬಾಯಿಪಾಠ ಇರುತ್ತವ್ರು. ಆದ್ದರಿಂದ ಬೆಟರ್ ಅಂತ ಹೇಳೋದಕ್ಕೆ ಅಷ್ಟೇ ಹೊರತು ಇನ್ನೇನಲ್ಲ. ತಾನೇ ಮಾಡೋದಿದ್ರೆ ಮಾಡ್ಕೊಳ್ಳೋಕೆ ತಪ್ಪೇನೇ ಇಲ್ಲ. ತಾನು ಬೇರೆ ಕೆಲಸಗಳ ಮಧ್ಯೆ ಆಗಲಿಕ್ಕಿಲ್ಲ ಅಂತ ಇನ್ನೊಬ್ರನ್ನ ಕೊಡ್ತಾರೆ, ಅದರಿಂದ ವೃತ್ತಿ ಆಗುತ್ತೆ, ಅನುಕೂಲ ಆಗುತ್ತೆ ಅವ್ರಿಗೆ. ಅದು ಬಿಟ್ಬಿಟ್ಟು ಎಲ್ಲದಕ್ಕೆ ಅವರೇ ಬರಲಿ ಅಂದರೆ ತಪ್ಪ. ಶಂಖಚಕ್ರ ಗದಾ ಪದ್ಮ ಕಲಶೋದಕ ಪೂರ್ಣಂತೂ ತತಃಶಂಖಂ ಪ್ರಪೂಜೆಯೇ. ಕಲಶೋದಕದಿಂದ ಶಂಖನ ತುಂಬಿಸ್ಬೇಕು ನೀರನ್ನು. ತೊಂಪುರೇತ್ಯಾದಿ ಕಲಶ ಅದರ ಬೇರೆ ಇದೆ, ಶಂಖಪಾತ್ರ ಪ್ರಪೂರಣೆ ಒಂದು ಕಲಶನ ಅದಕ್ಕೆ ಇಟ್ಕೊಂಡಿರೋದು. ಏನು ನೋಡಿ, ಪಂಚಪಾತ್ರ ಪೂರ್ಣದ ಕಲಸನ ಸೇರ್ಕೊಂಡ್ಬಿಟ್ಟಿದೆ ಶಂಕರ. ಹೌದಾ? ಅಲ್ಲ ಅಲ್ಲ ಅಲ್ಲ, ಆವಾಹನ ಮಾಡಿದ್ದೇನೆ ತೊಗೊಬೇಕು ಅಂತ. ಶಂಕರ ಶಂಕೋದಕ ಮಾಡಲಿಕ್ಕೆ ಇಟ್ಕೊಂಡಿರೋದನ್ನು, ಇದಕ್ಕೆ ಅದನ್ನು ತುಂಬಿಸ್ಬೇಕು. ತೊಂಪುರೇತ್ಯಾಧಿಕಾನ್ ಮಂತ್ರ ಜಪೇತ್ರಿಹಿ ಶಂಖ ಗಾಯತ್ರೀಂ. ಅಲ್ಲಿ ಮೂರು ಸಸ್ ಶಂಖ ಗಾಯತ್ರಿ ಹೇಳಿದ್ರು. ಏನು ಶಂಖ ಗಾಯತ್ರಿ ಏನು ಅದಕ್ಕೆ? ಅಲ್ಲಿ ಏನಾಗಿದೆ ಗೊತ್ತಾ? ಅಲ್ಲಿ ಪಾಂಚಜನ್ಯಾಯ ಧೀಮಹಿ ಮಹಾದರಾಯ ಧೀಮಹಿ ಇರೋದು. ಮಹೋದರ ಆಗಿಬಿಟ್ಟಿದೆ, ಎಲ್ಲರೂ ಮಹೋದರ ಮಾಡಿಬಿಡ್ತಾರ. ಮಹೋದರ ಅಲ್ಲ, ಮಹಾದರ. ದರ ಅಂದರೆ ಶಂಖ. ಅದು ಹೌದು, ಯಾಕಂದ್ರೆ ಅವರು ಇನ್ನೊಬ್ಬರು ಮಾಡಿದ್ರು. ಅದು ಬಿಟ್ಟಿದೆ ಮಹಾದರ. ಮೂರು ಸತ್ ಹೇಳು, ಶಂಖ ಗಾಯತ್ರಿಂ ತ್ರಿಹಿ ಜಪೆ. ಮೂರು ಸತ್ ಹೇಳೋದು, ಜಪೆ ತ್ರಿಹಿ ಶಂಖ ಗಾಯತ್ರಿಂ. ಪುನಃ ಶಂಖಾದಿ ಮುದ್ರಿಕಾಹ, ಅದ್ರ ಮೇಲೆ ಮತ್ತೆ ಮುದ್ರೆ ತೋರಿಸ್ಬೇಕು. ಹಾಂ, ಯಾವುದು? ಮಹಾದರ. ತನ್ನೋ ಶಂಖ ಪ್ರಚೋದಯಾತ್ ಪಾಂಚಜನ್ಯಾಯ ವಿಮಹೆ ಮಹಾದರಾಯ ಧೀಮಹಿ ತನ್ನ ಶಂಖ ಪ್ರಚೋದಯಾತ್. ತತ ಪುನಃ ಶಂಖಾದಿ ಮುದ್ರಿಕಾಹ. ಈಗ ಶಂಖದ ಮೇಲೂ ಕೂಡ ಏನು ಮಾಡಬೇಕಾಗ? ಶಂಖಾದಿ ಮೇಲೆ ಹೇಳಿದ ಮುದ್ರೆಗಳನ್ನು ತೋರಿಸ್ಬೇಕು. ಆ ಮುದ್ರೆ ಎಲ್ಲ ಮುದ್ರಾ ಪ್ರದರ್ಶನ ಅಂತಲೇ, ಅದು ನೈವೇದ್ಯಕ್ಕೆ ಕೆಲವು ಸ್ಥಳದಲ್ಲಿ ಇರಲೇಬೇಕು. ದರ್ಶಯಿತ್ವ ಅಷ್ಟವಾರ ಮುದ್ರಾಕಾಹ ದರ್ಶಯಿತ್ವ ತೋರಿಸಿಬಿಟ್ಟು ಅಷ್ಟವಾರಂಚ ಮೂಲಮಂತ್ರಂ ಜಪೇತ್ತದ. ಮೂಲಮಂತ್ರ ಎಷ್ಟು ಸತ್ತು ಹೇಳಬೇಕು? ಇಲ್ಲಿ ಎಂಟು ಸತ್ತು ಉಲ್ಟಾ ಪಲ್ಟಾ ಮಾಡ್ತಾರೆ. ಅಲ್ಲಿ ಎಂಟು, ಇಲ್ಲಿ ಹನ್ನೆರಡು ಮಾಡ್ತಾರೆ, ಅದು ತಪ್ಪದು. ಅಲ್ಲಿ ಹನ್ನೆರಡು, ಇಲ್ಲಿ ಎಂಟು, ಹಾಗೆ ಇರಬೇಕು. ನಾವು ಕೈ ಇಟ್ಕೊಂಡೇ ಮಾಡೋದು. ಕೈ ಎಲ್ಲೆಲ್ಲಿ ಜಪ ಮಾಡ್ತಾರೋ, ಎಲ್ಲಿ ಮಾಡ್ತಾರೋ ಅದನ್ನು ಮುಟ್ಟಿ ಜಪ ಮಾಡಬೇಕು. ಹಾಂ ಹಾಂ, ಮೂರು ಉದಾಹರಣೆ ನಾಲ್ಕು ಅಂದರೆ ತುಂಬಿಸ್ಬೇಕು. ಪ್ರಪೂರ್ಯ ತುಂಬಿಸ್ಬೇಕದು, ತುಂಬಿಸಿ ಪೂಜೆ ಮಾಡಬೇಕು. ಒಂದು ಪಾತ್ರೆ ಅದಕ್ಕೆ ಇಟ್ಕೊಂಡಿರ್ತೀರಿ ನೀವು, ಅದಿಷ್ಟು ದೇವರು ಇದಕ್ಕೆ ಹಾಕ್ಬೋದು. ಪಾತ್ರಾಣಿ ಆಸಾದಯೇತ್ ಪೂರ್ವಂ ಪಂಚಪೂಜಾ ವಿಧವು ಸದಾ. ಆಮೇಲೆ ಐದು ಪಾತ್ರೆ ಇಟ್ಕೊಂಡಿರ್ತಾನಲ್ಲ, ಯಾವುದೋ ಅರ್ಘ್ಯಾದಿಗಳನ್ನ ಕೊಡ್ಲಿಕ್ಕೆ ಐದು ಪಾತ್ರೆ ಪ್ರತ್ಯೇಕ ಇರಬೇಕು. ಐದು ಪಾತ್ರೆ ಹೇಗಿರಬೇಕು ಅಂದರೆ, ಹೇಗೆ ಇಟ್ಕೋಬೇಕು ಅಂದರೆ, ಮೂರು ಸಲ ಸಂಘ ತ್ರಿಶೈ ಜಪೇತ್ ಅರ್ಘ್ಯಂ ವಾಯುಪದೇ ಪ್ರೋಕ್ತಂ ನೈಋತ್ಯಂ. ಎಷ್ಟು ಕ್ಲಾರಿಟಿ ಇದೆ ನೋಡಿ. ಇದೆಲ್ಲ ತಂತ್ರಸಾರದಲ್ಲಿ ಹೇಳಿಲ್ಲ, ಟೀಕಾರ ಹೇಳೋ ಮಾತುಗಳು ಇವಿಷ್ಟು ಕೂಡ. ಯಾಕೆ ಪರಂಪರೆ ಆಚಾರ ಬರೋದಿಲ್ಲ, ಅದು ಹಾಗೆ ಹೇಳ್ತಾ ಬಂದಿತ್ತು. ಅದು ಹಾಗೆ ಓರಲ್ ಕಮಿಟಿ ಕಮ್ಯುನಿಕೇಷನ್ ಬಂದಿರೋದು. ಅರ್ಘ್ಯಂ ವಾಯುಪದೇ ಪ್ರೋಕ್ತಂ ಅಲ್ಲಿ ಇಟ್ಟಿರ್ತಾರೆ. ಅಲ್ಲಿ ಹುಡುಕೋದ ಕೊಡ್ಬೋದು ಯಾವ್ದು ಅರ್ಘ್ಯಕ್ಕೆ ಅಂತ ಹೇಳಿಬಿಟ್ಟು. ಆ ದಿಕ್ಕಲ್ಲಿ ಫಿಕ್ಸ್ ಆಗಿಬಿಟ್ಟಿದೆ ಅದು. ವಾಯವ್ಯ ದಿಕ್ಕಿನಲ್ಲಿ ಏನಿಟ್ಟಿರಬೇಕು? ಅರ್ಘ್ಯ ಪಾದ ಅದು ಅನ್ನ ಅರ್ಘ್ಯ ಅಂತೇಳಿ ಅದನ್ನು ತೊಗೊಂಡು ಹಾಕಿಬಿಡ್ಬೇಕು ಅಷ್ಟೇ. ಪಾದ್ಯಂ ಅಗ್ನಿಕೋಣಕ್ಕೆ ಅರ್ಘ್ಯೇತ ಆಚಮನೀಯಂ ಚ ನೈಋತ್ಯಂ ಪಾದ್ಯಮೇವ ಚ. ಇಲ್ಲಿ ಅರ್ಘ್ಯ ಪಾದ್ಯ, ಅರ್ಘ್ಯ ಪಾದ್ಯ, ಈ ಕಡೆ ಈ ಕಡೆ ಸಿಂಪಲ್ ತೊಗೊಳೋದಕ್ಕೆ. ಎಲ್ಲೆಲ್ಲ ಇಟ್ಟಿಲ್ಲ, ಇದು ವಾಯವ್ಯ ಈ ದಿಕ್ಕು, ಈ ಕಡೆ ನೈಋತ್ಯ ಈ ದಿಕ್ಕು, ಎಲ್ಲ ಸಿಂಪಲ್ ಆಯಿತು. ಆಮೇಲೆ ಈ ಸೇತು ಆಚಮನೀಯಂಚ, ಈಶಾನ್ಯದಲ್ಲಿ ಆಚಮನಕ್ಕೆ ಇರಬೇಕು. ಆಮೇಲೆ ಸ್ನಾನೀಯಂಚ ಅಗ್ನಿಕೋಣಕ್ಕೆ, ಸ್ನಾನಕದ ಕಲಶನ ಎಲ್ಲಿಟ್ಟಿರಬೇಕು? ಅಗ್ನಿ ಆಗ್ನೇಯ ದಿಕ್ಕಿನದಿರಬೇಕು. ಮಧ್ಯೆ ದ್ವೇ ಸರ್ವಪಾತ್ರಾಣಾಂ ಶುದ್ಧತೋ ಏನು ಪೂಜೆ. ಇಲ್ಲಿ ಯಾತಕ್ಕೆ ಇಲ್ಲಿ ಹೇಳ್ತಾರೆ ಅಂದರೆ, ಶಂಖ ಪೂಜೆ ಮಾಡಬೇಕಾದ್ರೆ ಹಾಗೆ ಇಟ್ಟಿರಬೇಕಾದ್ರೆ, ಕಲಶ ಪೂಜೆ ಮಾಡಬೇಕಾದ್ರೆ ಆ ರೀತಿ ಇಟ್ಟಿರಬೇಕು. ಆದರೆ ಇಲ್ಲಿ ಯಾಕೆ ಹೇಳ್ತಾರೆ? ನಮ್ಮ ಪದ್ಧತಿ ಹಾಗೆ, ಒಂದೇ ಕಡೆ ಹೇಳೋದಿಲ್ಲ. ಎಲ್ಲ ನಮ್ಮ ಶಾಸ್ತ್ರಜ್ಞರು ಕೂಡ ಒಂದು ವಿಷಯ ನಾನು ಒಂದೇ ಕಡೆ ಹೇಳಿದ್ದೇನೆ, ಬೇರೆ ಕಡೆ ಮಿಕ್ಸ್ ಮಾಡಿಬಿಡ್ತಾರೆ, ಎಲ್ಲರಿಗೂ ಗೊತ್ತಾಗಬಾರ್ದು ಅನ್ನೋ ದೃಷ್ಟಿಯಿಂದ ಮಾಡ್ತಾರೆ. ಅದು ಶಂಖ ಪೂಜೆ ಮಾಡಬೇಕಾದ್ರೆ, ಕಲಶ ಪೂಜೆ ಮಾಡಬೇಕಾದ್ರೂ ಕೂಡ ಏಳು ಕಲಶ ಇಟ್ಕೊಂಡಾಗ ಯಾವ್ಯಾವ್ದು ಯಾವ್ಯಾವ ದಿಕ್ಕಿನ, ಒಂದೇ ಇದ್ದಾಗ ಸಮಸ್ಯೆ ಬರಲಿಲ್ಲ, ಎರಡಿದ್ದಾಗಲೂ ಬರೋದಿಲ್ಲ. ಆದರೆ ಏಳು ಇದ್ದಾಗ ಮಾತ್ರ ಎಲ್ಲೆಲ್ಲಿ ಯಾವ್ದು ಇಟ್ಕೋಬೇಕು ಅಂತೇಳಿ ಜಾಗನೆಲ್ಲ ಫಿಕ್ಸ್ ಮಾಡಿಬಿಡ್ತಾರೆ. ತುಳಸಿ ದಳ ಹಾಕ್ತಾ ಹೋದ್ರೆ ಕಲಶ ಪೂಜೆನೇ ಆಗೋದಿಲ್ಲ, ಹಾಕಲೇಬೇಕು ಅಂತ ಆಯ್ತಾ. ತುಳಸಿ ದಳ ಅಂಡರ್ಸ್ಟುಡ್, ಎಲ್ಲ ಕಡೆ ತುಳಸಿ ದಳ ಕಾಮನ್, ಕೆಲ ಶಂಖಕ್ಕೂ ಹಾಕಬೇಕು, ಅದಕ್ಕೊಂದೇ ಅಲ್ಲ. ಹಾಂ ಹಾಂ, ಅದಕ್ಕೇನು ಏನು ಮಾಡಿದರು ಅಲ್ಲ, ಆಮೇಲೆ ಬೇರೆ ಕಲಸಕ್ಕೆ ಹಾಕ್ಕೊಂಡು ಬೇರೆ ಮಾಡ್ಕೊಂಬಿಡಿ ಅಂತ ಹೇಳಿದ್ರೆ ಮಾಡ್ಕೊಂಬಿಡ್ಬೇಕು, ಅದನ್ನು ತೊಗೊಂಡು ಹಾಕ್ಬೇಕು, ಇದರಿಂದನೇ ತೊಗೋಬಾರ್ದು. ಮಧ್ಯೆ ದ್ವೇ ಸರ್ವಪಾತ್ರಾಣಾಂ ಶುದ್ಧತೋ ಏನ ಪೂರಯೇತ್ ಏಕಂ ಸ್ಯಾನ್ ಮಧುಪರ್ಕೆ ಅನ್ಯತ್ ಪುನರಾಚಮನೆ ತಥಾ. ಅದರಲ್ಲಿ ಎರಡು ಪಾತ್ರೆಗಳಲ್ಲಿ ಒಂದು ಮಧುಪರ್ಕಕ್ಕೆ, ಇನ್ನೊಂದು ಮಧುಪರ್ಕ ಅಂತ ಏನು ಗೊತ್ತಾ, ಪೂರ್ತಿ ಹೊತ್ತು ಇಲ್ಲೇ ಇಲ್ಲ, ಮಠಗಳಲ್ಲೂ ಬಿಟ್ಟು ಹೋಗ್ಬಿಟ್ಟಿದೆ ಮಧುಪರ್ಕ ಅಂತೇಳಿ, ಗೊತ್ತಾಯ್ತಾ? ಹಾಂ, ಬರೀ ಎಲ್ಲ ಕಡೆ ನೀರಾಗೋಗ್ಬಿಟ್ಟಿದೆ ಪೂರ್ತಿ ಅಂದರೆ ಆಲ್ಮೋಸ್ಟ್ ಗಾನ್ 100%. ಮೊಸರು ಜೇನು ಸೇರಿಸಿದರೆ ಮಧುಪರ್ಕ ಅಂತ ಕರೀತಾರೆ. ಮೊಸರು ಜೇನು ಎರಡು ಸೇರಿಸಿಟ್ರೆ ಮಧುಪರ್ಕ. ಇಲ್ಲ, ಮಧುಪರ್ಕ ಅಂತ ಹೇಳಿದ ಮೇಲೆ ಬರೀ ಮಧು ಕೊಟ್ಟರೆ ಮಧು ಆಗ್ತದೆ ಅಷ್ಟೇ, ಮಧುಪರ್ಕ ಆಗಲಿಲ್ಲ, ಅದನ್ನು ಕೊಡಬೇಕು. ಮಧುಪರ್ಕ ಕೊಡ ದಿವಸನೇ ಕೊಡೋದಿಲ್ಲ, ಏಕಾಶಿ ಅವತ್ತೊಂದೇ ಕೊಡೋದು, ಸಪರೇಟ್ ರುಚಿ ಇರ್ತದೆ ಅಂತ. ಅದು ಬರುತ್ತೀನಿ, ಏಕಾಶಿ ವಿಷಯ ಬಂದಿಲ್ಲ ಏನೋ. ಇದು ಮುಗಿಸ್ಬೇಡ, ಇದು ಮುಗಿಸ್ಬೇಡ. ಮಧ್ಯೆ ದ್ವೇ ಸರ್ವಮಂತ್ರಾಣಾಂ ಸರ್ವಪಾತ್ರಾಣಾಂ ಶುದ್ಧತೋ ಏನ ಪೂಜೆಯೇತ್ ಏಕಂ ಸ್ಯಾತ್ ಮಧುಪರಕ್ಕೆ ಅನ್ಯತ್ ಪುನರಾಚಮನೆ ತಥಾ ನಿಕ್ಷಿಪೇತ್ ಗಂಧ ತುಳಸಿ ಪುಷ್ಪಾದೀನಿ ಯಥಾವಿಧಿ. ಆಯ್ತಾ? ಅದರಲ್ಲೆಲ್ಲ ಕೂಡ ಏನಿಟ್ಕೋಬೇಕು ಕನಸುಗಳಲ್ಲಿ? ನಿಕ್ಷಿಪೇತ್ ಗಂಧ ತುಳಸಿ ಪುಷ್ಪಾದೀನಿ ಯಥಾವಿಧಿ. ಗಂಧ ಪುಷ್ಪ, ಪುಷ್ಪನೂ ಹಾಕ್ಬೋದು, ತುಳಸಿ ಅನ್ನ ಹೂ, ಒಳ್ಳೆ ಹೂಗಳು ಹಾಕಿದರೆ, ಜಾಜಿ ಹೂ ಅಂತದ್ದು ಹಾಕಿದರೆ ಒಳ್ಳೆ ಕಳಸದಲ್ಲಿ ಏನು ಬರುತ್ತೆ, ಒಳ್ಳೆ ಸುವಾಸನೆ ಬರುತ್ತೆ. ಅದನ್ನು ಇದಕ್ಕೆ ಹಾಕಿದರೆ ಏನಾಗುತ್ತೆ, ಅಭಿಷೇಕ ಮಾಡಿದಾಗ ತೀರ್ಥ ಅಷ್ಟು ಚೆನ್ನಾಗಿರುತ್ತೆ. ಅಷ್ಟೇ ಅಲ್ಲ, ಅದು ತುಂಬ ಗುಣಗಳಿದೆ, ಆ ಪ್ರತಿಯೊಂದು ಹೂವಿಗೂ ಕೂಡ ಅದರ ಮಹತ್ವ ಇದೆ, ಅದನ್ನೆಲ್ಲ ತಗೊಳಕ್ಕೆ ಬರುತ್ತೆ. ನಿಕ್ಷಿಪೇತ್ ಗಂಧ ತುಳಸಿ, ಹಾಂ ಅಲ್ಲಲ್ಲ ತುಳಸಿ ಅದು ಬೇರೆ, ತುಳಸಿ ಕಷ್ಟೋದಕ್ಕೆ ಗಂಧೋದಕ್ಕೆ ಬೇರೆ, ತುಳಸಿ ಕಷ್ಟೋದಕ್ಕೆ ಬೇರೆ, ಎರಡೂ ಇರಬೇಕು. ಗಂಧ ಬರೀ ಗಂಧದಿಂದ ಮಾಡಿರೋ ನೀರು ಒಂದಿರಬೇಕು, ಗೊತ್ತಾಯ್ತು? ಆಮೇಲೆ ತುಳಸಿ ಕಷ್ಟದ ಒಂದಿರಬೇಕು, ಅದು ತುಂಬ ಶ್ರೇಷ್ಠ. ನಿಮಗೆ ಏಕಾದಶಿ ಮಾತ್ರ ಇಲ್ಲದ ಅಷ್ಟೇ ಹೊರತು ಉಳಿದ ದಿವಸದಲ್ಲಿ ತುಳಸಿ ಗಂಧ ಇರಲೇಬೇಕು. ಬದುಕಲ್ಲ ದೇವ್ರ ಮೇಲೆ, ಅಡುಗೆ ಪಾತ್ರೆಗೆಲ್ಲ, ಅಡುಗೆ ಪಾತ್ರೆ ಇಟ್ಕೊಂಡಿರ್ಬೇಕು, ದೇವರಿಗೆ ಹಾಕ್ಬೇಕು, ದೇವರಿಗೆ ಹಾಕ್ಬೇಕು. ಇನ್ನೂ ಹಾಕಿಲ್ಲ, ಹಾಕಿ ಇಟ್ಕೊಂಡಿರೋದು ಹೇಳ್ತಾರಷ್ಟೇ, ಇಟ್ಕೊಂಡಿರಿ ಹೀಗೆ ಅಂತ ಪ್ರಿಪ್ರೇಷನ್ ಎಲ್ಲ ಹೇಳ್ತಿರೋದು, ಇನ್ನು ಹಾಕೋದು ಹೇಳಿಲ್ಲ. ಅಗ್ಗೇತು ದಾನ ಮುದ್ರಾ ಸ್ಯಾತ್, ಅಡುಗೆ ಕೊಡಬೇಕಾದ್ರೆ ದಾನ ಮುದ್ರಾ. ದಾನ ಮುದ್ರಾ ಅಂದ್ರೇನು? ದಾನ ಕೊಡಬೇಕಾದ್ರೆ ಕೈ ಹೇಗೆ ಇಟ್ಕೋತೇವೆ ಹಾಗೆ, ಹೀಗೆ ಇದ್ಬಿಟ್ಟರೆ ದಾನ ಮುದ್ರಾ ಅಂದರೆ ಹೀಗೆ ಯಾಕೆ ಗೊತ್ತಾ ಹೇಳೋದು? ಪೂರ್ತಿ ಬಿಟ್ಬಿಟ್ಟಿದ್ಯಾರ ಅಂತ ಅರ್ಥ. ಚೂ ಇಟ್ಕೊಟ್ಟರೆ ಏನಾಗುತ್ತೆ ಅಲ್ಲಿಗೆ, ಇಷ್ಟು ಭಾಗ ನಮಗಿರುತ್ತೆ ಅಂತ ಅರ್ಥ. ಈಗ ಕೊಟ್ಬಿಟ್ರೆ ಏನರ್ಥ? ಕೊಟ್ಟಾಯ್ತು ಪೂರ್ತಿ ಧಾರೆ ಇಸ್ಕೋಬೇಕಾದ್ರೆ ಹಾಗೆ ಇಸ್ಕೊತಾನೆ, ಕೈ ತುಂಬ ಇಸ್ಕೊತಾನೆ, ಇವನು ಕೈ ಬಿಟ್ಟು ಕೊಡ್ತಾನೆ. ಪೂರ್ತಿ ಕೊಟ್ಟರೆ ದಾನ ಮುದ್ರಾ, ಅದಕ್ಕೆ ಸಮರ್ಪಯಾಮಿ ಅಂತ ಹೀಗೆ ಹೇಳಬೇಕು. ಯಥಾವಿಧಿ ಗೋಕರ್ಣಾಕೃತಿ ರಾಚಾಮಿ, ಮತ್ತೆ ಮುದ್ರೆಗಳೆಲ್ಲ ಹೇಳ್ತಾರೆ. ಮತ್ತೆ ಅರ್ಗೇತು ದಾನ ಮುದ್ರಾ ಸ್ಯಾತ್ ಪಾದ್ಯೆ ಚಾಂಜಲಿ ಮುದ್ರಿಕಾ, ಪಾದ್ಯ ಕೂಡ ಅಂಜಲಿ ಮುದ್ರ, ಹೀಗೆ ಹೇಳಿದ್ರೆ ಅಂಜಲಿ ಮುದ್ರ ಕೊಡಬೇಕು. ಗೋಕರ್ಣಾಕೃತಿ ರಾಚಾಮಿ, ಆಚರಣೆ ಮಾಡೋಕೆ ಗೋಕರ್ಣಾಕೃತಿ, ಅದು ಗೊತ್ತಿದೆ. ಗೋಕರ್ಣಾಕೃತಿ ಆಚರಣೆ ಮಾಡೋದು ದೇವರಿಗೆ ತೋರಿಸ್ಬೇಕಾಗತ್ತೆ, ಗೋಕರ್ಣ ಆ ರೀತಿ. ಅದರಲ್ಲೂ ಮೂರಾಗಿ ವ್ಯತ್ಯಾಸಗಳಿದೆ, ಹೀಗೆ ಹೇಳಿದೆ, ಹೀಗೆ ಹೇಳೋರಿದ್ದಾರೆ, ಬರೀ ಹೀಗೆ ಇಟ್ಕೋತಾರೆ, ಅದರಲ್ಲಿ ಹೀಗೆ ಇಟ್ಕೊಳ್ಳೋರಿದ್ದಾರೆ, ಗೊತ್ತಾಯ್ತಾ? ವ್ಯತ್ಯಾಸಗಳಿದೆ. ಹಾಂ, ಯಾವುದಕ್ಕೆ ಹೇಳ್ತ ಅದೆಲ್ಲ ಹೇಳ್ತಾರೆ, ಬಂದು ಹೇಳ್ತಾರೆ. ಈಗ ಇನ್ನೂ ಅಡುಗೆ ಕೊಟ್ಟಿಲ್ಲ ದೇವರಿಗೆ, ಕೊಡೋ ವಿಷಯ ಹೇಳ್ತಾರಷ್ಟೇ, ಮುಂದೆ ಕೊಡೋದನ್ನು ಹೇಗೆ ಅಂತ ಹೇಳ್ತಾರೆ. ಪೂಜಾ ದ್ರವ್ಯಾಣಿ ಸರ್ವ ತುಳಸಿ ದಲ ಯುಕ್ತೇನ ಶಂಖತೋಯೇನ ಪೂಜಕಃ. ಈಗ ಶಂಖ ಪೂಜೆ ಮಾಡಿದ್ಮೇಲೆ ಕೈಲಿ ನೀರು ಹಾಕೋಬೇಕಂತ, ತುಳಸಿ ದಳ ಸಮೇತ ಕೈಲಿ ಹಾಕೋಬೇಕು. ಶಂಖ ಪೂಜೆ ಮಾಡಬೇಕಾದ್ರೆ ನೀರು ಹಾಕಿರ್ತೀರಲ್ಲ, ಅದನ್ನು ಕೈಲಿ ಹಾಕ್ಕೊಂಡ್ಬಿಟ್ಟು ಪೂಜಾ ದ್ರವ್ಯಾಣಿ ಸರ್ವಾಣಿ ಪ್ರೋಕ್ಷ ಪೀಠಂ ಪ್ರಪೂಜೆ, ಎಲ್ಲ ಪೂಜಾ ದ್ರವ್ಯಗಳಿಗೂ ಪ್ರೋಕ್ಷಣೆ ಮಾಡಬೇಕಂತ. ಶುದ್ಧಿ ದೇವರಿಂದ ಹಿಡಿದು ಅದು ಪ್ರಶ್ನೆ, ದೇವ್ರಿಗೆ ಹಾಕ್ತಿರೋದೇನಂತ? ಎಲ್ಲ ಶುದ್ಧಿ ಬಂಟಪಾಗಿಟ್ಟು ಎಲ್ಲ ಶುದ್ಧಿ ಆಗಬೇಕು ಕಂಪ್ಲೀಟಾಗಿ. ದೇವ್ರ ಮೇಲೆ ಡೈರೆಕ್ಟ್ ಹುಡುಕಿ ಹಾಕಬಾರ್ದು, ಅಲ್ಲಿ ಹುಡುಕ್ಬೇಕಾದ್ರೆ ಕಂಪ್ಲೀಟ್ ಎಲ್ಲ ಕಡೆ ಹಾಕ್ಬಿಡ್ಬೇಕು, ಕೊನೆಗೆ ತನ್ನ ಮೇಲೆ ಹಾಕ್ಕೋಬೇಕು. ಆತ್ಮಾನಂಚ ಸಂಪ್ರೋಕ್ಷ, ಎಲ್ಲ ಎಲ್ಲ ಒಟ್ಟಿಗೆ ಹುಡುಕಿ ಹುಡುಕಿ ಹಾಕ್ಬಾರ್ದು. ಯಾವುದನ್ನು ಪ್ರೋಕ್ಷಣೆ ಅಂತ ಹೇಳಿದ್ರೆ ಏನು? ನನಗೆ ಮೊದಲು ಬೀಳಲಿಲ್ಲ, ಆಗಲ್ಲ ಗಲಾಟೆ ಮಾಡಿ ಪ್ರೋಕ್ಷಣೆ ಮಾಡಬೇಕಾದ್ರೆ ಯಾರಿಗೆ ಮೊದಲೇ ಬೀಳುತ್ತವೆಲ್ಲ ಇಲ್ಲ, ನಾನು ದೊಡ್ಡವ್ರು ನಾನು ಮೊದಲು ಹಾಕಬೇಕಾಗಿತ್ತು ಅಂತೀರ. ಸುಮ್ಮನೆ ಎಲ್ಲ ಕಡೆ ಹಾಕ್ಬಿಡು, ಹುಡುಕಿ ಹುಡುಗಿ ಯಾವುದಕ್ಕೆ ಹಾಕಾಗಿಲ್ಲ, ಅಲ್ಲಿ ಎಲ್ಲ ಶುದ್ಧ ಆದ ಕೊನೆಗೆ ತನ್ನ ಮೇಲೆ ಹಾಕೋ, ತನ್ನ ಮೇಲೆ ಹಾಕೋ ಮೇಲೆ ಇನ್ನೊಬ್ರು ಹಾಕಾಗಿಲ್ಲ, ಕ್ಲೋಸ್ ಲಾಸ್ಟ್ ತನ್ನ ಮೇಲೆ ಹಾಕೋಬೇಕು. ಆತ್ಮಾನಂಚ ಸಂಪ್ರೋಕ್ಷ ಯಥಾಕ್ರಮಂ ಶ್ರೀಮದ್ಧಗುರುಣ ಪ್ರೋಕ್ತಂ. ಈಗ ಪೀಠಂ ಪ್ರಪೂಜೆ, ಪೀಠ ಪೂಜೆ ಮಾಡಬೇಕು. ನಿನ್ನೆಲ್ಲ ಆಯ್ತಲ್ಲ, ಅದಿಷ್ಟು ಪೀಠ ಪೂಜೆ ಮಾಡಿ ಅಂತೇಳಿ. ಅವ್ರು ಏನು ಮಾಡಿದ್ರು ಪೀಠ ಪೂಜೆ ಮಾಡೋಕೆ? ಪೂಠ ಪೀಠ ವಿಷಯ ಹೇಳಲಿಲ್ಲ ಟೀಕಾರ, ಯಾಕೆ ತಂತ್ರದಲ್ಲಿ ಆಚಾರ ವಿಸ್ತಾರ ಹೇಳೋದ್ರಿಂದ ಬಿಟ್ಬಿಟ್ರು. ಸೂತ್ರತ್ವಾತಶ್ಚ ಬೋಧಾರ್ಥಂ ಕೊಟ್ಟಿದ್ದು ಎಲ್ಲ ಕಡೆ ಹೇಳೋಕೆ ಹೋಗೋದಿಲ್ಲ ನಾವು. ಶ್ರೀಮದ್ಧಗುರುಣ ಪ್ರೋಕ್ತ ಪೀಠಾವರಣ ಪೂಜನೆ, ಶ್ರೀಮದ್ ಆಚಾರ್ಯರು ಪೀಠ ಪೂಜೆ ಆವರಣ ಪೂಜೆ ಹೇಳಿದ್ದಾರೆ. ಸೂತ್ರತ್ವಾತಶ್ಯ ಸೂತ್ರರೂಪದಲ್ಲಿ ಹೇಳಿದ್ದಾರೆ ಆಚಾರ್ಯರು. ತಸ್ಯ ಬೋಧಾರ್ಥಂ ಕ್ವಚಿದ್ವಕ್ಷಾಭಿ ವಿಸ್ತಾರ, ಎಲ್ಲಿ ವಿಸ್ತಾರ ಬೇಕು ಅಲ್ಲಿ ಮಾತ್ರ ಹೇಳ್ತೀವಿ, ಎಲ್ಲ ಕಡೆ ಹೇಳೋದಿಲ್ಲ ಅಂತ ಹೇಳಿಬಿಟ್ಟು ವಿಸ್ತಾರ ಆವರಣ ಪೂಜೆನ ವಿಸ್ತಾರವಾಗಿ ಹೇಳ್ತಾರೆ. ಪೀಠ ಪೂಜೆನ ಪೂರ್ತಿ ಸ್ಕಿಪ್ ಮಾಡಿಬಿಡ್ತಾರೆ, ಯಾಕೆ ಆಚಾರ ಸ್ಪಷ್ಟ ಹೇಳಿರೋದ್ರಿಂದ, ಡೀಟೇಲಾಗಿ ಹೇಳೋದ್ರಿಂದ ಹೇಳೋದಿಲ್ಲ. ಹಾಂ, ನೋಡ್ಕೊಳ್ಳಿ, ಅದೆಲ್ಲ ಸೇರಿಸಿ ಬರ್ದಿದೆ, ಬರೀಬೇಕಾದ್ರೆ ಅನುವಾದದಲ್ಲಿ ಸೇರಿಸಿ ಬರ್ದಿದೆ. ಆವಾಹ್ಯೇತಿ ಸೂತ್ರತಃ ಪೀಠ ಪೂಜಾಂ ವಿಧಾಯಾತ ತತ್ರ ಆವಾಹ್ಯೇತಿ ಸೂತ್ರತಃ, ಆಚಾರ್ಯರು ಆವಾಹನ ಕ್ರಮವನ್ನು ಸೂತ್ರ ರೂಪದಲ್ಲಿ ಹೇಳಿಬಿಟ್ಟಿದ್ದಾರೆ, ಡೀಟೇಲಾಗಿ ಹೇಳ್ತೀನಿ ಅಂತ ಹೇಳ್ತಾರೆ. ಅದು ಈಗ ಡೀಟೇಲಾಗಿ ಹೇಗೆ ಆವಾಹನ ಮಾಡಬೇಕು ಹೇಳ್ತಾರೆ, ಅದಿಷ್ಟು ಕೂಡ ನಾಳೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಲಯ ಆನಂದತೀರ್ಥ ವರದೇ ದಾನವಾರಣ್ಯ ಪಾವಕಿ. ಅದು ಬೇರೆ ಸೃಷ್ಟಿ ನ್ಯಾಸ ಲಯನ್ಯ ಅದು ಇದರಲ್ಲಿಲ್ಲ, ಮಾತೃಕಾ ಮಂತ್ರಕ್ಕೇನೂ ಇಲ್ಲ, ತತ್ವನ್ಯಾಸ ಮಾತ್ರ ವ್ಯತ್ಯಾಸ. ಸೃಷ್ಟಿನ್ಯಾಸ ಲಯನ್ಯಾಸ ಮೂರು.